ಜಯತಿ ಹರೇರ ಚಿಂತಿಯ ಸರ್ವದೇವೈಕ ವಂದ್ಯ ಪರಮ ಗುರು ರವಿಷ್ಠ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋ ಸೋ ಶ್ರೀಪತಿ ಮಾನದೋ ನಃ ಜಯ ತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿಕ್ಷ ಭಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯ ತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಷಿ ಚಂದ್ರ ಮಹಾ ಜಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ನದೀಭಿಹ್ರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ದದಾತು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ನಾಡಿ ಪ್ರಕರಣ ಸಂಧಿ ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ಲಿ ಹೇಗೆ ಅದು ರಿಪಿಟೇಷನ್ ಇಲ್ಲ ಅಂತಾನು ನೋಡಿದ್ದೀವಿ. ಸೊ ಇವಾಗ 13th and 14th ಈ 13th and 14th ಅಂದ್ರೂ ರೆಪಿಟೇಷನ್ನೇ ಇಲ್ಲ. ಯಾಕೆಂದ್ರೆ ನೋಡಿ, ಇಂದನ ಪದ್ಯದಲ್ಲಿ ಒಂದೇ ನಾಡಿ ಸುಷುಮ್ನ ಬಗ್ಗೆ ಶುರು ಮಾಡಿದ್ದಾರೆ. ಒಂದೇ ನಾಡಿ ವ್ಯಾಪಿಸಿ ಇಹದು ಅಂದ್ರೆ ದುಂದಿ ಬಿಡಿದು ಆ ಶಿರದ ಪರ್ಯಂತ ವ್ಯಾಪಿಸಿ ಇದ ಅಂತ ಹೇಳ್ತಾರ. ಇಲ್ಲಿ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಅಲ್ಲಿ ಕೆಲವು ಅಲ್ಲಿ ಒಂದೇ ವ್ಯಾಪ್ತವಾಗಿರುವಂತ ನಾಡಿಯಲ್ಲಿ ಇರುವಂತಹ ವಿಶೇಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಅಲ್ಲಿ ಬಂದು ಆ ಪ್ರಯೋಜನ ಏನು ಮಾಡುತ್ತೆ ಎಕ್ಸಾಕ್ಟ್ ಆಗಿ ಸಂತೈಪ ಇದೆಲ್ಲ ಬಂದಿದೆ. ಎಕ್ಸಾಕ್ಟ್ ಆಗಿ ಯಾವ ಯಾವ ನಾಡಿಗಳು ಏನೇನು ಮಾಡುತ್ತೆ, ನಾಡಿ ನಾಡಿ ಹೇಗೆ ಮೋಹವನ್ನ, ಮೋಹ ಅಂದ್ರೆ ಅದು ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ, ಏನು ಮಾಡುತ್ತೆ ಅಂಬುದನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದು ಹೀಗಿದೆ, ಪೊಕ್ಕಳ ಅಡಿ ಅಡಿ ಹಿಡಿದು ಒಂದೇ ನಾಡಿಯು ಸುಕ್ಕದಲೆ ಸುಕ್ಕದಲೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದು ವ್ಯಾಪ್ತಿಯನ್ನ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಸುಕ್ಕದಲೆ ಅಂದ್ರೆ ಯಾವ ಒಂದು ಅದು ವಕ್ರತೆ ಇಲ್ಲ ಅಂತ ಒಂದು, ಇನ್ನೊಂದು ಸುಕ್ಕದಲೆ ಅಂತ ಹೇಳುವಾಗ ಯಾವ ವಕ್ರತೆಯೂ ಇಲ್ಲ ಅಂಬುದಕ್ಕೇನೊಂದು ಆ ನಾಡಿಗಳು ವಕ್ರತೆ ಇಲ್ಲ ವಿಕಾರ ಇಲ್ಲ ಅಂತ ನೋಡಿದೀವಿ. ಇನ್ನೊಂದು ಹೇಳ್ತಾರೆ ಇಲ್ಲಿ ಮುಖ್ಯ ಅಂಶ ಏನು ಅಂದ್ರೆ ನೋಡಿ, ಒಂದು ಒಂದು ಯಾವುದೇ ಒಂದು ಬಲೂನ್ ತಗೊಳ್ಳಿ, ಬಲೂನ್ ಆ ಶೇಪ್ ರಿಟೇನ್ ಮಾಡ್ಬೇಕಂದ್ರೆ ಒಳಗಡೆ ಗಾಳಿ ಹಾಕ್ತೀವಿ, ಗಾಳಿ ಹೋಗ್ತಾ ಹೋಗ್ತಾ ಅದು ಏನಾಗತ್ತೆ, ಅದು ಗಾಳಿ ಇಲ್ಲದೆ ಅದು ಆ ಒಂದು ಸೂಕತ್ತೆ, ಇಟ್ ಟ್ವಿಂಕಲ್ಸ್ ಅಂಡ್ ಇಟ್ ಲೂಸಸ್ ದ ಇನ್ನರ್ ಶೇಪ್ ಆರ್ ಇನ್ನರ್ ಥಿಂಗ್. ನಮ್ಗೆ ಯಾವಾಗ್ಲೂ ಸಪೋರ್ಟ್ ಎಂಬುದು ಹೊರಗೆ ಹೊರಗೆ ಅಂತಾನೆ ನಮ್ಮ ಚಿಂತನೆ ಇರ್ತದೆ, ಹೊರಗಿಂದ ಸಪೋರ್ಟ್ ಕೊಡ್ ಇಲ್ಲ, ಒಳಗಿಂದನೇ ಇರಬೇಕು. ಒಳಗಿಂದ ಅದು ಯಾವುದೇ ಒಂದು ವಿಕಾರ ಇಲ್ಲದೆ ಧಾರಾಳವಾಗದೆ, ನೋ ಬ್ಲಾಕ್, ಬ್ಲಾಕೇಜೇ ಇಲ್ಲ, ಕಂಪ್ಲೀಟ್ ಆಗಿ ಹರಿಯುತ್ತಾ ಇರಬೇಕಂದ್ರೆ ಅಲ್ಲಿ ಬ್ಲಾಕೇಜೇ ಇಲ್ಲ ಎಂಬುದನ್ನ ಹೇಳ್ತಾರೆ. ಅಂದ್ರೆ ಒಳಗೆ ಇರುವಂತದನ್ನ ಹೇಳ್ತಾರೆ. ಪೊಕ್ಕಳ ಅಡಿ ಅಡಿ ಬಿಡಿದು ಒಂದೇ ನಾಡಿಯು ಅಡಿಬಿಡಿ ಒಂದೇ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಧಾರಾಳ ರೂಪವಾಗಿ ದೇರ್ ಇಸ್ ನೋ ಹಿಂಡ್ರನ್ಸ್ ಆಫ್ ಎನಿ ಕೈಂಡ್, ಅದು ಒಳಗೆ ಶಿಂಕು ಆಗೋದಿಲ್ಲ ಅದು. ಸೊ ಸುಕ್ಕದೆ ಧಾರಾಳ ರೂಪದಿ ಸಿಕ್ಕಿಹುದು ಅಂದ್ರೆ ಯಾಕೆ ಸಿಕ್ಕ ಅಂದ್ರೆ ಒಳಗೆ ಇಟ್ ಇಸ್ ಕಾಟ್ ಆರ್ ಇಟ್ ಇಸ್ ಒಂದು ಇಂಪ್ರೆಸೆಂಟ್ ಆಗಿದೆ. ಇದು ಯಾಕೆ ಹೇಳ್ತಾರಂದ್ರೆ ಸಿಕ್ಕಿಹುದು ಎಂಬುದಕ್ಕೆ ಇಲ್ಲಿ ಅರ್ಥ ಏನು ಅಂದ್ರೆ ಸೂಕ್ಷ್ಮ, ಅತೀ ಸೂಕ್ಷ್ಮ ರೂಪದಿಂದ ಇದೆ ಅಂತ ಹೇಳ್ತಾರೆ. ಅತೀ ಸೂಕ್ಷ್ಮವಾದ ತುಂಬಾ ಒಂದು ಒಂದು ಕ್ಷುದ್ರ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ ಅಷ್ಟು ಒಂದು ದಿಸ್ ಇಸ್ ಪ್ರಾಕೃತವೇ ನಾಡಿಗಳು ಪ್ರಾಕೃತ ಇದ್ರನು ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನೊಂದು ಆಸ್ಪೆಕ್ಟ್, ಆ ಕಣ್ಣಿಗೆ ಕಾಣದೇ ಇರುವಂತ ವಸ್ತುಗಳು ಎಷ್ಟೇ ಇದೆ, ಸ್ವರ್ಗ ಇದೆ, ಅದು ಕೃಷಿಯಾಗಿ ಇರೋದಿಲ್ಲ ಅಂದ್ರೆ ಅದು ಒಂದು ಅತೀ ಸೂಕ್ಷ್ಮದೇ, ಬಟ್ ಸೂಕ್ಷ್ಮದಲ್ಲಿನೂ ಪರಿಮಾಣದ ಒಂದಿದೆ, ಯಾಕೆಂದ್ರೆ ಪ್ರಾಕೃತವಾದದ್ದಿಲ್ಲ ಪರಿಮಾಣ, ಆ ಮೆಷರ್ಮೆಂಟ್ಸ್ ಎಲ್ಲವೂ ಇದೆ, ಬಟ್ ಅದು ಕಣ್ಣಿಗೆ ಗೋಚರ ಆಗೋದ ಇದು ಅದಲಿನೂ ಒಂದು ಸ್ವರ್ಗದಂತೆ ಅಷ್ಟು ದೊಡ್ಡದಿಲ್ಲ. ಈ ಒಂದೇ ಸೈಜ್ ಇಸ್ ಎವ್ರಿಥಿಂಗ್ ಇಸ್ ಸ್ಮಾಲ್ ಅಂತ ಸಿಕ್ಕಿಸೋದು ಅಂಡ್ ಆಲ್ಸೋ ಒಳಗೆ ಇಟ್ ಇಸ್ ಇಂಪ್ಯಾಕ್ಟ್ ಬಿಕಾಸ್ ಎಲ್ಲದ ಒಳಗೇನು ನಾವು ಇಂದ್ರಿಯಗಳು ನೋಡ್ತಾ ಬಂದಿದೀವಿ, ನದಿಗಳು ನೋಡ್ತಾ ನದಿ ಅಭಿಮಾನಿ ದೇವತೆ, ಸೊ ಎಲ್ಲದ ಒಳಗೆ ಇದು ಇದೆ ಅಂತ ಸಿಕ್ಕಿಸೋದು ನಡು ದೇಹದ ಒಳಗೆ ಸುಷುಮ್ನ ನಾಮದ ಸುಷುಮ್ನ ನಾಡಿ ಹಿಂದೆ ಹೇಳಿದ್ದಕ್ಕೆ ಇನ್ನೂ ಒಂದು ವಿಶೇಷಣ ಹೇಗಿದೆ, ಸೂಕ್ಷ್ಮ ಅತಿ 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 ಸೂಕ್ಷ್ಮವಾಗಿದೆ,
ಸೂಕ್ಷ್ಮವಾಗಿ ಇದ್ರೆ ನಮ್ಗೆ ಒಂದು ಚಿಕ್ಕ ಒಂದು ಲೈನ್ ತರ ತನ ಕಾಣಿಸುತ್ತೆ. ಇವನ್ ಕಣ್ಣಿಗೆ ಕಾಣಿಸೋದಿಲ್ಲ ಅಂದ್ರೆ ಚಿಕ್ಕದು ಅದು ಲೈಕ್ ಎ ಹೇರ್ ಅಂತ ಹೇಳ್ತೀವಿ, ಕೂದಲು ಹಾಗೆ ಇದೆ ಅಂತ ಹೇಳ್ತೀವಿ. ಸೊ ಕೂದಲು ಒಳಗೆ ಎಂಬ ಕಾನ್ಸೆಪ್ಟ್ ನಮ್ಗೆ ಬರೋದಿಲ್ಲ. ಕೂದಲು ಒಂದು ತಕೊಂಡ್ರೆ ಅದು ಒಳಗೆ ಅದಕ್ಕೆ ಒಂದು ಲೀನಿಯರ್ ಆಗಿ ಹಾಕ್ತಿವಿ ಹೊತ್ತು ಒಳಗೆ ಜಾಗೆ ಎಂಬೋ ಕಾನ್ಸೆಪ್ಟ್ ಬರೋದಿಲ್ಲ. ಇಲ್ಲಿ ಹೇಳ್ತಾರೆ ಅದಕ್ಕೆ ಜಾಗೇನೂ ಇದೆ, ಅದು ಒಳಗೇನೂ ಇದೆ. ಬಿಕಾಸ್ ಅದು ಒಳಗೆ ಯಾರು ಬರ್ತಾರೆ, ವಾಯುದೇವರು ಇದ್ದಾರೆ, ವಾಯು ಪ್ರವೇಶ ಇರುತ್ತೆ, ವಾಯುದೇವರು ತಮ್ಮ ಹತ್ತು ರೂಪದಿಂದ ಇದ್ದಾರೆ, ಇದನ್ನ ಇನ್ನು ಹೇಳ್ತಾರೆ ಮುಂದೆ. ಸೊ ಅಲ್ಲಿ ಸುಷುಮ್ನ ನಾಮದಲ್ಲಿ ಅದು ಒಂದು ಮಾತ್ರ ಇಲ್ಲ, ಇಲ್ಲಿ ವಿಶೇಷತೆ ಹೇಳ್ತಾರೆ ರಕ್ಕಸರ ಒಳ ಪೊಗ ಕೊಡದೆ. ರಕ್ಕಸರ ಅಂದ್ರೆ ದೈತ್ಯರು. ಇಲ್ಲಿ ಯಾವ ದೈತ್ಯರು ಹೇಳಿದ್ರೆ ಸಂಕಷ್ಟ ಹೊಡೆಯರು ಏನು ಇದನ್ನ ಕ್ಲಾರಿಫೈ ಮಾಡ್ತಾರಂದ್ರೆ ದೈತ್ಯರು ಅಂದ್ರೆ ಇಲ್ಲಿ ಹೇಳೋದು ನಾವು ಯಾವ್ದನ್ನ ತಕೊಂಡಿದ್ವಿ, ಸ್ಥೂಲ ದೇಹ ತಕೊಂಡಿದ್ದೀವಿ. ನಮ್ಗೆ ಸ್ಥೂಲ ದೇಹದ ಚಂದ ಗೊತ್ತು, ಅನಿರುದ್ಧ ದೇಹದಲ್ಲೇ ದೈತ್ಯರ ಪ್ರವೇಶ ಇದೆ. ಅನಿರುದ್ಧ ದೇಹದಲ್ಲೇ ದೈತ್ಯರು ಮನೆ ಮಾಡಿಕೊಂಡು ಅಲ್ಲೇ ಇರ್ತಾರೆ, ಎಲ್ರು ಮನೆ ಮಾಡಿಕೊಂಡು ಇರ್ತಾರೆ ಹೊರತು ಅವ್ರಿಗೆ ದೇವರಿಂದ ಪ್ರೇರಣೆ ಇರಲ್ಲ, ವ್ಯಾಪಾರ ಮಾಡು ಎಂಬ ಪ್ರೇರಣೆ ಇಲ್ಲ. ಸುಮ್ಮನೆ ಅವರು ಮನೆ ಮಾಡಿಕೊಂಡೇ ಇರ್ತಾರೆ, ಅವ್ರಿಗೆ ಇನ್ಸ್ಟ್ರಕ್ಷನ್, ಅವ್ರಿಗೇನು ಯಾರಿಗೇನು ಸ್ವತಂತ್ರ ಇಲ್ಲ. ದೇವರು ಪ್ರೇರಿಸಿದರೆ ಪ್ರೇರಣೆ ಆಗದ, ಅಲ್ಲಿ ಪ್ರೇರಣೆ ಏನೋ ಬಂದಿಲ್ಲ, ಅಲ್ಲಿ ಸುಮ್ಮನೆ ಇದ್ದಾರೆ ಅವರು. ಇಲ್ಲಿ ಸ್ಥೂಲ ದೇಹದಲ್ಲಿ ಅವರ ವ್ಯಾಪಾರ, ಸ್ಥೂಲ ದೇಹ ಪೂರ್ತಿಯಾಗಿ ಅವರ ವ್ಯಾಪಾರ ಇದೆ. ಬಟ್ ಇದ್ರನು ಸ್ಥೂಲ ದೇಹದಲ್ಲಿ ಇರುವಂತ ನಾಡಿಗಳ ವಿಚಾರವೇ ನಾವು ಮಾತಾಡ್ತಾ ಇದೀವಿ. ಅಂದ್ರೆ ಏನಾಯ್ತು, ಸ್ಥೂಲ ದೇಹ ಪೂರ್ತಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ ಮಾತ್ರ ಅಲ್ಲ, ಅವರ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಇದ್ರನು ಇಲ್ಲಿ ಏನ್ ಹೇಳ್ತಾರೆ, ರಕ್ಕಸರ ಒಳ ಪೋಗ ಕೊಡದೆ. ರಕ್ಕಸರಿಗೆ ಅಂದ್ರೆ ರಕ್ಕಸರು ಅಂದ್ರೆ ದೈತ್ಯರು ಅಂದ್ರೆ ತತ್ವಾಭಿಮಾನಿ ದೈತ್ಯರು ಇದಾರಲ್ಲ, ನಮ್ಮನ್ನ ಪ್ರೇರಣೆ ಮಾಡುವಂತವ್ರು ಅವರು ಇರ್ತಾರಲ್ಲ ಕೆಳಗಿನ ಲೆವೆಲ್ಲಿ. ಸೊ ಇವರು ಈ ಸ್ಥೂಲ ದೇಹ ಅಂದ್ರೆ ಸ್ಥೂಲ ದೇಹದಲ್ಲಿ ಇರುವಂತ ದೈತ್ಯರು. ದೈತ್ಯರಿಗೇನು ಹೇಗೆ ಹೇಗೆ ಡಿಫರೆಂಟ್ ದೇಹಗಳು ಬರುತ್ತೋ ಅಲ್ಲಿ ಅವ್ರಿಗೆ ಅನಿರುದ್ಧ ದೇಹದಲ್ಲಿ ದೇಹ ಹೊಂದಿದ ಆ ದೇಹ ಬೇರೆ ಇರುತ್ತೆ ಅಲ್ಲಿ ಕೆಲಸ ಮಾಡ. ಅದಕ್ಕೆ ಅವ್ರಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಅವ್ರಿಗೆ ಪೂರ್ತಿಯಾಗಿ ಕೆಲಸ ಮಾಡಲಿಕ್ಕೆ ಬೇಕಾದ ಮೆಟೀರಿಯಲ್ಸ್ ಅಲ್ಲಿ ಇರೋದಿಲ್ಲ ಅವ್ರಿಗೆ. ಸೊ ದೇವರ ಪ್ರೇರಣೆ ಇನ್ನಲ್ಲಿ ಇರೋದಿಲ್ಲ. ಇಲ್ಲಿ ಬರುವಾಗ ಸೂರ್ಯ ದೇಹದಲ್ಲಿ ಬರುವಾಗ ಫುಲ್ ಪೊಟೆನ್ಸಿಯಲ್, ದೇ ಹ್ಯಾವ್ ದ ಕೆಪಾಸಿಟಿ ಪೂರ್ತಿಯಾಗಿರುವಂತ ಈ ದೇಹ ಸ್ಥೂಲ ದೇಹ ಅವರಿಗೆ ಇರುತ್ತೆ. ಸೊ ಈ ಸ್ಥೂಲ ದೇಹದಲ್ಲಿ ನಮ್ಮ ಸ್ಥೂಲ ದೇಹದಲ್ಲಿ ಅವ್ರುಗಳು ಇರ್ತಾರೆ. ಸೊ ಆ ಸ್ಥೂಲ ದೇಹಗತ ದೈತ್ಯರು. ಸೊ ಈ ದೈತ್ಯರು ಎಲ್ಲಿ ಹೋಗೋದಿಲ್ಲ, ಈ ಸುಷುಮ್ನೆ ಎಲ್ಲಿ ಇದೆ ಇವಾಗ, ಈ ಒಂದು ಸ್ಥೂಲ ದೇಹದಲ್ಲೇ ಹೇಳ್ತಾ ಇದೆ. ಸ್ಥೂಲ ದೇಹದಲ್ಲಿ ಅವರು ರಕ್ಕಸರು ಒಳ ಪೊಗ ಕೊಡದೆ, ಅವರು ಅಲ್ಲಿ ಪ್ರವೇಶ ಇಲ್ಲ. ಈ ಪ್ರವೇಶ ಇಲ್ಲ ಎಂಬುದು ಎರಡು ರೀತಿಯಿಂದಲೂ ಹೇಳ್ತಾರೆ. ಬಟ್ ಸಂಕಷ್ಟ ಒಡೆಯಲು ಒಂದು ಸ್ಥೂಲ ದೇಹಗತ ದೈತ್ಯರು ಒಳಗೆ ಹೋಗೋದಿಲ್ಲ ಅಂತ ಒಂದು. ಇನ್ನೊಂದು ಸ್ಥೂಲ ದೇಹದಲ್ಲಿ ಎಲ್ಲಾ ಕಡೆ ಏನು ಹೇಳ್ತೀವಿ, ಸಾಳಗ್ರಹ ಎಲ್ಲ ಹೊರಗಡೆ ಹೇಳೋಣ ಎಲ್ಲ ಕಡೆ ನುಕ್ಕ ಕಾರ್ನರ್ ವ್ಯಾಪ್ತಿ ಅಂತ ಹೇಳ್ತೀವಿ. ಈ ಸ್ಥೂಲ ದೇಹದಲ್ಲಿ ಎಲ್ಲ ವ್ಯಾಪ್ತಿ ಇದ್ದರೂ ಅವರಿಗೆ ಅಲ್ಲಿ ಕೆಲಸ ಮಾಡೋದಿಲ್ಲ. ಸ್ಥೂಲ ದೇಹದಲ್ಲಿ ವ್ಯಾಪಾರ ಮಾಡಿಸಬೇಕು ಅವ್ರು ಕರ್ಮಾನುಸಾರವಾಗಿ, ಆ ಕೆಪತಿ ಅದು ಇರೋದಿಲ್ಲ ಅಂಬುದು ಇನ್ನೊಂದು ಮುಖ. ಬಟ್ ಓವರ್ಆಲ್ ಅವ್ರಿಗಿಲ್ಲ ಅಂತಾನೆ ಅದು ತಾತ್ಪರ್ಯ. ಸೊ ರಕ್ಕಸರ ಒಳ ಪೋಗ ಕೊಡದೆ ಒಳಗೆ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ, ವಾಯುದೇವರು. ಯಾಕೆಂದ್ರೆ ಇದೇ ನೋಡಿದಿವಿಲ್ಲ, ಇದು ಸುಷುಮ್ನ ನಾಡಿ ಅಂತ ಹೇಳುವಾಗ ಅಲ್ಲಿ ಇಂದಿನ ಪದ್ಯದಲ್ಲಿ ತಾವರೆ ಕಂದನಿಹ ಅಂತ ಅಲ್ಲಿ ಬಂದಿದೆ. ತಾವರೆ ಕಂದನಿಹ ಅಂತ ಬಂದಿದೆ. ಚತುರ್ಮುಖ ಇದ್ದಾರೆ, ಚತುರ್ಮುಖ ಬಂದು ಚತುರ್ಮುಖ ವಾಯುದೇವರು ಒಟ್ಟಿಗೆ ಇರೋರು. ಒಬ್ರು ಆಶ್ರಯವಾಗಿ ಬಾಡಿ ಆಶ್ರಯ ಕೊಡುವಂತದ್ದು, ಇನ್ನೊಂದು ಇದ್ದು ಲೈಫ್ ಫೋರ್ಸ್ ಅಂದ್ರೆ ಲೈಫ್ ಫೋರ್ಸ್ ಇದೆ ಅಂದ್ರೆ ಏನು, ಅಲ್ಲಿ ವ್ಯಾಪಾರ ಅಂತಲೇ ಅರ್ಥ. ವ್ಯಾಪಾರ ಮಾಡಿಸೋದು ವಾಯುದೇವರ ಮುಖಾಂತರವಾಗಿ ಈ ಸಂಸಾರದಲ್ಲಿ ಪೂರ್ತಿ ವ್ಯಾಪಾರಗಳು ವಾಯುದೇವರ ಮುಖಾಂತರ ಆಗತ್ತೆ. ಅದಕ್ಕೆ ಅಬೋಡ್ ಆಶ್ರಯ ಬಂದು ಚತುರ್ಮುಖ. ಸೊ ಅದಕ್ಕೆ ಹೇಳ್ತಾರೆ, ಸೊ ಚತುರ್ಮುಖಂದಾಯ್ತು, ಇವಾಗ ಇಲ್ಲಿ ವಾಯುದೇವರದ್ದು ಹೇಳ್ತಾರೆ. ವಾಯುದೇವರು ಏನ್ ಕಾರ್ಯ ಮಾಡ್ತಾರೆ, ರಕ್ಕಸರ ಹೊರ ಹೋಗ ಕೊಡದೆ ದಶ ದಿಕ್ಕಿನೊಳಗೆ. ದಶ ದಿಕ್ಕು ನಾವು ಲಾಸ್ಟ್ ಇದ್ರಲ್ಲಿ ನೋಡಿದ್ವಿ. ದಶ ದಿಕ್ಕು ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಇದೆಯಾ, ಇದು ದಶ ದಿಕ್ಕು ಅಂದ್ರೆ ಇಟ್ ಕವರ್ ಆಲ್ ವ್ಯಾಪ್ತಿಯೇ ಬಂದ್ಬಿಡ್ತಾರೆ. ದಶ ದಿಕ್ಕು ಅಂದ್ರೆ ಕಂಪ್ಲೀಟ್ ವ್ಯಾಪ್ತ ಅಂದ್ರೆ ನಾಡಿಗಳು ಸರ್ವವ್ಯಾಪ್ತವಾಗಿ ದೇಹದಲ್ಲಿ ಇದೆ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಇದ್ದು ಗಾಡ್ ಯಾಕೆ ಸುಷುಮ್ನಾಗ ಮಾತ್ರ ಇಲ್ಲ, ಎಲ್ಲಾ ಕಡೆನೂ ಇದ್ದು ಹೀ ಗಾಡ್. ಆಲ್ ಓವರ್ ಕಂಪ್ಲೀಟ್ ಗಾರ್ಡಿಂಗ್ ಅನ್ನ ಹೇಳ್ತಾರೆ. ಒಂದು ಒಂದು ಅರ್ಥ. ಇನ್ನೊಂದು ದಶ ದಿಕ್ಕು ಅಂತ ಹೇಳುವಾಗ ಇಲ್ಲಿ ಶಿಶುಮ್ನ ನಾಡಿಗೆ ಇರುವಂತ ದಿಕ್ಕು. ಇವಾಗ 10 ಶಾಖೆಗಳು ತಗೊಂಡಿದೆ ಅಂದ್ರೆ ಇಂದ್ರಿಯಗಳಿಗೆ. ಸೊ ಇಂದ್ರಿಯಗಳಲ್ಲಿನೂ ಇಂದ್ರಿಯದ ಒಳಗೆ ಹೋಗುವಂತ ಈ ನಾಡಿಗಳಲ್ಲಿ. ಸೊ ಇಲ್ಲಿನ ಅಂದ್ರೆ ವಾಯುದೇವರು ಎಲ್ಲಾ ಕಡೆನೂ ಇದ್ದೇ ಇದ್ದಾರೆ, ಅದು ನಮ್ಗೆ ಗೊತ್ತಿರೋದು. ಎಲ್ಲಾ ಕಡೆನೂ ಇದ್ದಾರೆ, ಇಲ್ಲಿ ಮಾಡುವಂತ ವಿಶೇಷ ಕಾರ್ಯ. ಅದರಿಂದ ಇದು ವ್ಯತ್ಯಾಸ. ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಮಾಡುವಂತ ಕಾರ್ಯ. ಸೊ ಈ ವಿಶೇಷ ಕಾರ್ಯ ಏನಂದ್ರೆ ರಕ್ಕಸರನ ಒಳ ಪೋಗ ಕೊಡದೆ ದಶ ದಿಕ್ಕಿನೊಳಗೆ, ದಶ ದಿಕ್ಕಿ ಎಲ್ಲ ಇದು ನೋಡಿದ್ರೆ ದಶ ದಿಕ್ಕಿನೊಳಗೆ ಸಮೀರ ದೇವನ. ಅದಕ್ಕೆ ಇಲ್ಲಿ ಪದ ಬಂದು ಸೂತ್ರ ಸೂತ್ರನಾಪಕ ಪ್ರಾಣ ಅದೆಲ್ಲ ಹೇಳಿಲ್ಲ, ಅದು ಧಾರಕಕ್ಕೆ ಬಂತು. ಇಲ್ಲಿ ಸಮೀರ, ಈರ ಅಂದ್ರೆ ಈರಯತಿ ಅಂದ್ರೆ ಪ್ರೇರಯತಿ ಅಂತ. ಸ ಚಂದಾಗೆ ಪ್ರೇರಣೆ ಮಾಡಿಸುವರು. ಸಮೀರ ಸಮ್ಯಕ್ ಈರಯತಿ, ಸಮ್ಯಕ್ ಚಂದಾಗೆ ಅಂದ್ರೆ ನಮ್ಗೆ ಒಬ್ಬೊಬ್ಬರಿಗೇನು ನಮಗೇನೋ ಅದು ಆಗತ್ತೆ ಸಮೀರ. ಅದಕ್ಕೆ ಇಲ್ಲಿ ಸಮೀರ ದೇವ, ಸಮೀರ ದೇವನು, ದೇವ ದೇವ ಅಂತ ಹೇಳುವ ಮೂಲಕ, ಸಮೀರ ಅಂತ ಹೇಳುವ ಮೂಲಕವಾಗ ಪ್ರೇರಣೆ ಮಾಡೋದು ಎಂಬುದು ಬರುತ್ತೆ. ದೇವ ಅಂತ ಬರುವಾಗ ನೋಡಿದ್ವಿ, ದೇವ ಅಂದ್ರೆ ನೀವು ಕ್ರೀಡಾ ಅಂದ್ರೆ ವ್ಯಾಪಾರಗಳು. ಸೊ ಪ್ರೇರಣೆ ಮಾಡಿಸಿ ವ್ಯಾಪಾರಗಳು ಅಲ್ಲಿ ಅವರು ಮಾಡ್ ಅವರಲ್ಲಿ ಇದ್ದು ಸಮೀರ ದೇವನಂದ್ರೆ ಅದೇ ಭಗವಂತನೇ ಸಮೀರ ದೇವನಲ್ಲಿ, ಸಮೀರ ದೇವನು ಎಂಬ ರೂಪದಿಂದ ಅಲ್ಲಿ ಅವರ ಬಿಂಬನಾಗಿ ಇದ್ದು ಆ ಕೆಲಸವನ್ನ ನಮ್ಮ ವಾಯುದೇವರ ಮೂಲಕವಾಗ ಮಾಡ್ತಾರೆ. ಏನು ಇಲ್ಲಿ ಮುಖ್ಯವಾಗಿ ಅವ್ರು ಮಾಡಿಸೋ ಕಾರ್ಯ ಇಲ್ಲಿ ರಕ್ಕಸರ ಒಳಗೋಗಬಿಡದೆ. ಇದರಿಂದ ನಮ್ಗೆ ಏನ್ ಬರುತ್ತೆ ಅಂದ್ರೆ ಈ ಚಿಂತನೆ ಮಾಡಿದಾಗ ದಶ ದಿಕ್ಕು ಅಂತ ಬಂದಾಗೆ ಈ ಇಂದ್ರಿಯಗಳು ಇದೆ ನೋಡಿ, ನಮ್ಗೆ ನಮ್ಮ ನಮ್ಗೆ ಇಂದ್ರಿಯಗಳು, ನಾವು ಮೂರನೇ ಸಂಧಿ ವ್ಯಾಪ್ತಿ ಸಂಧಿ ನೋಡಿದೀವಿ. ಹಾಗೆ ಒಂದೊಂದು ಇಂದ್ರಿಯಕ್ಕೇನು ಒಂದು ದೇವತೆ ಒಂದು ದೈತ್ಯ ಅದು ಇದ್ದೇ ಇದ್ರೆ ಒಟ್ಟಿಗೆ ಇರ್ತಾರೆ. ಇದ್ರೂ ನಮ್ಗೆ ಒಳ್ಳೆ ಪ್ರೇರಣೆ ಬರೋವಾಗ ಈ ದೈತ್ಯರಿಗೆ ಏನು ಕೋಮಟೈಸ್ ಸ್ಟೇಟ್ಲಿ ಅವ್ರು ಇದ್ ಬಿಡ್ತಾರೆ. ಏನು ನಮ್ ದೈತ್ಯರು ಆರ್ ನಮ್ಮ ನಮ್ ಜೊತೆಲಿ ಕಂಪೇರ್ ಮಾಡಿದ್ರೆ ವಿ ಕೆನಾಟ್ ಇವನ್ ಹೋಲ್ಡ್, ಅವ್ರು ನಮ್ಗೆ ಕಾಟ ಕೊಡಬೇಕು ಅಂದ್ರೆ ವಿ ಕೆನಾಟ್ ಹೋಲ್ಡ್ ಅಕ್ಯಾಂಡ್. ಅವ್ರಿಗೆ ದೇಹ ಬಲ ಮುಂತಾದ ಐಶ್ವರ್ಯ ಶಕ್ತಿಗಳು ಅವ್ರಿಗೆ ಇದೆ. ಇದ್ರೂ ನಾವಿವಾಗ ಹರಿಕಥಾನುಸಾರ ಕೇಳುವಾಗ ಅವ್ರಿಗೆ ಏನು ನಮ್ಮ ದೇಹದಲ್ಲಿ ಇದೆ ಏನು ಮಾಡಕ್ಕಾಗಲ್ಲ, ಇದನ್ನ ಬ್ಲಾಕ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಯಾಕೆ ಹಾಗದು ಅಂದ್ರೆ ಇಲ್ಲಿ ಪ್ರೇರಣೆ ಬರ್ತಾ ಇಲ್ಲ. ಸಮೀರ ದೇವನು ಆ ಒಂದು ತಪ್ಪು ಕೆಲಸ ಅವರನ್ನ ನಮ್ಮ ದೇಹದಲ್ಲಿ ಶಟ್ ಆಫ್ ಮಾಡಿ ಇಟ್ಟುಬಿಡ್ತಾನೆ. ಸೊ ಇಟ್ಸ್ ನಾಟ್ ಓನ್ಲಿ ಇದು ಸುಷುಮ್ನ ನಾಡಿ ಮಾತ್ರ, ಸುಷುಮ್ನ ನಾಡಿಯಲ್ಲಿ ಯಾವತ್ತೂ ಅವನು ಬಿಡೋದಿಲ್ಲ. ಬಿಕಾಸ್ ಅದು ಅದು ಚಿತ್ತ, ಚಿತ್ತಕ್ಕೆ ಮನಸ್ಸು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ. ಸೊ ಮೇನ್ ಆಗಿ ಬ್ರಹ್ಮನ ಸದನವಾಗ್ಬಿಟ್ಟಿದೆ ಸುಷುಮ್ನ ನಾಡಿ. ಅದು ಮಾತ್ರ ಇಲ್ಲ, ಅಲ್ಲಿಂದ ಇಲ್ಲಿ ಎಲ್ಲಾ ಕಡೆನೂ ಬರೋವಾಗ್ಲೂ ಇಲ್ಲಿ ಇಲ್ಲಿನೂ ನಾವು ಸತ್ಕಾರ್ಯಗಳು ಸತ್ಕರ್ಮಗಳು ದೇವರದು ಜ್ಞಾನ ಭಕ್ತಿ ಸತ್ಸಂಗ ಹೀಗೆ ಹೋಗುವಾಗ ನಮ್ಮ ನಮ್ಮಲ್ಲಿನೂ ಅದನ್ನ ದೈತ್ಯರು ಬಾರದಂತೆ ಅಂದ್ರೆ ಅದು ಕರ್ಮಾನುಸಾರವೇ ಆಗತ್ತೆ. ಅದು ಒಂದು. ಇನ್ನೊಂದು ಹೂ ನೋಡಿದ್ರೆ ನಮ್ಗೆ ಏನು ಕರ್ಮ, ಇವತ್ತು ಚಂದಾಗಿ ನಡೀತಾ ಇದೆ, ನಾಳೆ ಏನಾಗತ್ತೆ, ಆ ನೆಕ್ಸ್ಟ್ ಸೆಕೆಂಡ್ ಪಾಠವೇ ಕೇಳಬಹುದು. ಮನಸ್ಸು ಎಲ್ಲೋ ಹೋಗ್ಬೋದು, ಮನಸ್ಸು ತಪ್ಪತ್ತೆ, ನಮ್ಗೆ ಗೊತ್ತಿರೋದೇ ಮರ್ತೋಗುತ್ತೆ. ತಪ್ಪತ್ತೆ ಅಂದ್ರೆ ಮರ್ತೋಗೋದು ಇದೆ, ಏನೋ ಹೇಳಕ್ ಬರ್ತೀವಿ ಆ ವರ್ಡ್ ನೆನಪು ಬರೋದಿಲ್ಲ. ಸೊ ಹೀಗೆ ಮರವನ್ನ ತಮಸ್ಸು ಅಂತದನ್ನ ಹೇಳ್ತಾರೆ, ಅದನ್ನ ಕೊಡೋದು. ಸೊ ಅನೇಕ ರೀತಿ ನಮ್ಮ ಕರ್ಮಾನುಸಾರ ಆಗಬೇಕಾದ ಪಾಪಗಳು ಹಿಂದೆ ನಾವು ಮಾಡಿರ್ತೀವಿ, ಅದು ಆ ನಾಡಿಗಳಲ್ಲಿ ಬರ್ತಾ ನಾಡಿ ದ್ವಾರ ಬರ್ತಾ ಇದೆ. ಇಫ್ ಇಟ್ ಈಸ್ ನಾಟ್ ಪ್ರಾರಬ್ಧ ಅದು ಏನಾಗತ್ತೆ, ಅದೆಲ್ಲ ಹೋಗತ್ತೆ ಅಂದ್ರೆ ಸಂಚಿತ ಕರ್ಮಗಳೆಲ್ಲ ಸುಟ್ಟು ಹೋಗತ್ತೆ ಅಂತ. ವಿ ಡೋಂಟ್ ಹ್ಯಾವ್ ಟು ವೇಟ್ ಟಿಲ್ ಅವರ್ ಅಪ್ರೋಕ್ಷ ಇವಾಗ, ಬಿಕಾಸ್ ವಿ ಡೋಂಟ್ ಪೇ ಫಾರ್ ಎವ್ರಿಥಿಂಗ್ ವಿ ಡು. ನಮ್ಮ ಕರ್ಮಗಳನ್ನ ಪ್ರತಿ ಒಂದು ದಿವಸದಲ್ಲಿ ಮಾಡೋದೇ ಮಿನಿಮಮ್ 10 ಜನ್ಮಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಎಕ್ಸ್ಟ್ರಾ ಅಕೌಂಟ್ಲಿ ಆಗತ್ತೆ. ಇವಾಗ ಬಾಧೆ ಮಾಡುವಂಥದ್ದು ಬಂದಿದೆ, ಬಟ್ ಅದು ಪ್ರಾರಬ್ಧದಲ್ಲಿ ಸೇರಿಲ್ಲ. ಆವಾಗ ಏನಾಗತ್ತೆ, ಅದು ನಾಶ ಆಗತ್ತೆ. ಅದು ಹೇಗೆ ನಾಶ ಆಗತ್ತೆ, ಈ ಒಂದು ಚಿಂತನೆ ಸಮೀರ ದೇವನ. ಅದಕ್ಕೆ ಸಮೀರ ಸಮೀರ ಅಂತ ನಮ್ಮಲ್ಲಿ ತುಂಬಾ ಕಾಮನ್ ಸಮೀರ ಅಂಬೋದು. ಸಮೀರ ದೇವನ ಬಟ್ ಸ್ಪೆಸಿಫಿಕ್ ತತ್ವ ಸ್ಥಾನದಲ್ಲಿ ಅಂತಲ್ಲಿ ಹೇಳಿದಾರೆ. ತತ್ವ ಸ್ಥಾನದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಫಸ್ಟೇ ಹೇಳಿದಾರೆ. ಸೊ ಈ ಸ್ಥಾನದಲ್ಲಿ ನಾವು ಮಾಡುವಾಗ ಅದಕ್ಕೆ ನಾವು ಸುಲಭವಾಗಿ ನಮ್ಮಲ್ಲಿ ಸುಲಭವಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಇರ್ಕತ್ತೆ ಅಂತ ಹೇಳ್ಬಿಡ್ತೀವಿ ಬಾಯಿಂದ. ಅದನ್ನ ಇಲ್ಲಿ ತತ್ವತ ಹೇಳ್ಕೊಡ್ತಾ ಇದ್ದಾರೆ. ರಕ್ಕಸರನ್ನು ಹೋಗಕೊಡದೆ ದಶ ದಿಕ್ಕಿನೊಳಗೆ, ದಶ ದಿಕ್ಕು ಅಂತ ಹೇಳುವಾಗ ದಶ ನಾಡಿಗಳು ಆ ಸರ್ವತ್ರ ವ್ಯಾಪಿ ಇದ್ದಾವೆ. ದಶ ದಿಕ್ಕಿನಿಂದ ಬರೋದು ನಮ್ಗೆ ಆ ಜ್ಞಾನವೇ ಬರುತ್ತೆ. ಸೊ ಅದಕ್ಕೆ ಅಡ್ಡಿಯಾದ ಪಾಪ ಏನಾರು ಇದ್ರೆ ಈ ಕಿವಿ, ಈ ಕಣ್ಣು, ಕಣ್ಣೆಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ, ಮನಸ್ಸೆಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಗೆ. ನಮ್ಮ ಅಧೀನ ಏನು ಇಲ್ಲ ನಮ್ಗೆ. ಸೊ ಅದನ್ನ ಕಂಟ್ರೋಲ್ ಮಾಡಿ ಸಮೀರ ದೇವನು ಅವನನ್ನ ಸ್ಮರಣೆ ಮಾಡಾಗ ಅದು ಹೋಗುತ್ತೆ ಅಂತ. ಸಮೀರ ದೇವನು ಅವನು ಯಾಕೆ ಅದು ಅಂದ್ರೆ ಹೇಳುತ್ತ, ಸಮೀರ ದೇವನು ಅವನು ಸಂಚಾರ ಮಾಡ್ತಾ ಇರ್ತಾನೆ ಇಡೀ ವ್ಯಾಪ್ತವಾಗಿ ಎಲ್ಲ ನಾಡಿಯನ್ನು ತಗೊಳ್ಳೋದು. ಆ ಸುಷುಮ್ನ ನಾಡಿ ಪ್ಲಸ್ ಮೇನ್ ಆಗಿರುವುದು ಇಂದ್ರಿಯಗಳು, ಇಂದ್ರಿಯ ಮೂಲಕ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಅದು ಮೂಲಕವಾಗ ಇಡೀ ದೇಹದಲ್ಲಿ ಕಾರ್ಯವಾಗುತ್ತೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತಂದ್ರೆ ಈ ದೇಹವನ್ನೇ ಅಧಿಷ್ಠಾನ ಮಾಡಿಕೊಂಡೇ ಕರ್ಮಗಳು ಈ ದೇಹದ ಮೂಲಕ ವ್ಯಕ್ತ ಆಗತ್ತೆ. ಸೊ ಟೋಟಲಿ ಬಂದ್ಬಿಡತ್ತೆ, ಟೋಟಲ್ ಆಗ 10. ಸೊ ಹೀಗೇನು ತಗೊಳ್ಳೋದು. ಸೊ ಅಲ್ಲಿ ಏನ್ ಮಾಡ್ತಾ ಅವನು ಸಮೀರ ದೇವನು ಲೆಕ್ಕಿಸದೆ ಹಿ ಡಸಂಟ್ ಈವನ್ ಕೇರ್, ಲೆಕ್ಕಿಸದೆ ಮತ್ತೊಬ್ಬರನ್ನು ಒಬ್ಬ ಯಾರನ್ನು ಹಿ ಡಸಂಟ್ ಈವನ್ ಕೇರ್ ಅಬೌಟ್. ಯಾಕೆಂದ್ರೆ ಅಲ್ಲಿ ಎಲ್ಲರೂ ಇದ್ದಾರೆ, ನಾವು ನೋಡಿದೀವಿ ಎಲ್ಲ ರಾತ್ರಿ ದಿವಸ ದೇವತೆ ದಿವಾ ರಾತ್ರಿ ದೇವತೆಗಳು ಇರ್ತಾರೆ. ಸ್ಥೂಲ ದೇಹದಲ್ಲಿ ದೈತ್ಯರು ಸಮಷ್ಟಿಯಾಗಿ ಆ ಸ್ವಾಭಿಮಾನಿ ದೈತ್ಯರು ಅವರ ಭೃತ್ಯರು ಎಲ್ಲರೂ ನಮ್ಮ ಈ ದೇಹದಲ್ಲೇ ಇದ್ದಾರೆ. ಅದು ನಮ್ಗೆ ಗೊತ್ತಾಗುತ್ತೆ ನಾವು ಮಾತಾಡೋವಾಗ, ನೋಡೋವಾಗ, ಕೇಳೋವಾಗ, ಮಾಡೋ ಕರ್ಮಗಳಲ್ಲಿ ನಮ್ಗೆ ಕೆಟ್ಟದು ದೇವರಿಗೆ ವಿರುದ್ಧವಾಗಿರೋದೆಲ್ಲ ಗೊತ್ತಾಗುದು. ಅವ್ರ ಮೂಲಕವಾಗಿ ಆಗತ್ತೆ ಅದೆಲ್ಲ ನಮ್ ಕರ್ಮಾನುಸಾರವಾಗಿ. ಸೊ ಅದು ಆದಾಗ ಇವನು ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬನು ಯಾರ ಲಕ್ಷಣ ಇಲ್ಲ, ಬಿಕಾಸ್ ಈ ಕಂಪ್ಲೀಟ್ಲಿ ನೋಸ್ ಹಿಸ್ ಡ್ಯೂಟಿ. ಅವನು ದೇವರ ಅಧೀನ, ಉಳಿದವರಿಗೆ ಅಧೀನ ಅಲ್ಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪರಾಧೀನ ಅವನು ಇನ್ನೊಬ್ಬರ ಅಧೀನ ಆಗೋದೇ ಇಲ್ಲ. ಸೊ ಅವನಿಗೆ ಯಾರನ್ನ ಹಿ ಡಸಂಟ್ ಕೇರ್, ಬಿಕಾಸ್ ದೇವರು ಹೇಳಿದ್ದನ್ನ ಮಾಡಿದ ದೇವರು ರಕ್ಷಣೆ ಮಾಡ್ತಾನೆ. ಸೊ ಇಲ್ಲಿ ಮುಖ್ಯವಾಗಿ ಸಮೀರ ಲಕ್ಕಿಸದೆ ಮತ್ತೊಬ್ಬರನ್ನು ಅಂತ ಹೇಳುವ ಕೆಲವು ಯಾರು ಮತ್ತವರು ಅಂದ್ರೆ ಡಿಫ್ರೆಂಟ್ ಅಂದ್ರೆ ಲಕ್ಕಿಸದೆ ಅಂದ್ರೆ ದೇವತೆಗಳು ಇವರನ್ನೆಲ್ಲ ಚೆಂದಾಗಿ ತನ್ನ ಮಕ್ಕಳಂತೆ ಎಲ್ಲ ನೋಡ್ಕೊಡ್ತಾರೆ. ಹಿ ಡಸಂಟ್ ಕೇರ್ ಅಬೌಟ್, ಅವರು ದೈತ್ಯರನ್ನ ಕೇರ್ ಮಾಡೋದಿಲ್ಲ, ದೈತ್ಯರನ್ನ ಹಿ ಡಸಂಟ್ ಇವನ್ ಬಾದರ್ ಆರ್ ವರಿ ಅಬೌಟ್ ದ ದೈತ್ಯಸ್, ಏನ್ ಮಾಡಕ್ಕಾಗತ್ತೆ, ಯಾರು ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಸೊ ಇದು ಹೇಳುವ ಮೂಲಕ ಹಂಗ ನಮ್ಗೆ ಏನಾಗತ್ತೆ, ನಮ್ಮ ಜೀವನದಲ್ಲಿ ಇದು ಏನಾಗತ್ತೆ ಒಂದೊಂದಕ್ಕೆ ಏನಂದ್ರೆ, ನಮಗೆ ಈ ಒಂದು ಸಂಸಾರದಲ್ಲಿ ಈವಾಗಿರುವಂತ ಈ ಲೌಕಿಕದಲ್ಲೇ ನಮ್ಗೆ ಸಂಕೋಚ ಇರುತ್ತೆ. ಅವ್ರು ಏನ್ ಅನ್ಕೊಳ್ತಾರೆ, ಇವ್ರು ಏನ್ ಅನ್ಕೊಳ್ತಾರ, ಇದು ಒಂದು ನಮ್ಮವರಲ್ಲಿ ಇರುತ್ತೆ. ಇನ್ನೊಬ್ರಿಗೆ ಅಂದ್ರೆ ಸ್ವಲ್ಪ ಭಯ, ರೈಟ್ ಆಕ್ಷನ್ ಮಾಡ್ಲಿಕ್ಕೆ ಭಯ ಇರುತ್ತೆ ನಮ್ಗೆ. ಆ ಭಯ ಯಾರನ್ನು ಲೆಕ್ಕ, ಯು ಡೋಂಟ್ ಇವನ್ ವರಿ ಅಬೌಟ್ ಇಫ್ ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಪ್ಲೇಸ್ ಅಂಡ್ ಅದಕ್ಕೆ ಅಧಿಕಾರ ಬೇಕು. ರೈಟ್ ಥಿಂಗ್ ಅಂತ ಇಲ್ಲಿ ಲೌಡ್ ಸ್ಪೀಕರ್ ಇಟ್ಟುಕೊಂಡು ಅಲ್ಲಿ ಹೋಗಿ ಹರಿಕದಾನುಸಾರ ಹೇಳೋದು ಅಂತಿಲ್ಲ. ಎಲ್ಲೆಲ್ಲಿ ಯಾರ್ಯಾರಿಗೆ ಅಧಿಕಾರ, ಸ್ಥಾನ, ನಮ್ಮ ಸ್ಥಾನ ಏನು, ನಮ್ಮ ಅಧಿಕಾರ ಏನು, ನಮ್ಮ ಕರ್ತವ್ಯ. ಅದಕ್ಕೆ ಹೇಳ್ತಾರಲ್ಲ ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅಂತ ಅಲ್ಲಿ ಬಂದಾಗ ಧರ್ಮವನ್ನು ಹಂಬಲಿಸಬಾರ್ದ ಅಂತ ಅಲ್ಲಿ ನಮ್ಗೆ ಡೌಟ್ ಬರುತ್ತೆ. ವಿಭೂತಿ ಸಂಧಿಯಲ್ಲಿ ಅಲ್ಲಿ ಧರ್ಮ ಅಂದ್ರೆ ಅಲ್ಲಿ ನಮಗೆ ವಿಹಿತವಾದ ಧರ್ಮ, ನಮ್ಗೆ ಯಾವ್ದು ವಿಹಿತ ಇಲ್ಲವೋ ಆ ಧರ್ಮ ಮಾಡೋ ಪರಧರ್ಮವನ್ನ ನಾವು ಮಾಡ್ಲಕ್ ಹೋಗ್ಬಾರ್ದು. ಅಲ್ಲಿ ರೋಡ್ಲಿ ಏನಾರು ಆಗ್ಬೇಕು ಅಂದ್ರೆ ಅದಕ್ಕೆ ಈ ಗವರ್ಮೆಂಟ್ ಅವ್ರು ಯಾರ್ಯಾರು ಕೊಟ್ಟಿರ್ತಾರೆ ಅವ್ರ ಕೆಲಸವನ್ನ ಮಾಡ್ಬೇಕು. ಅಲ್ಲಿ ಇಲ್ಲ, ನಮಗೆ ಏನಿದೆಯೋ ಆ ಧರ್ಮವನ್ನ ಮಾಡ್ಬೇಕು, ಉಳಿದವರ ಧರ್ಮ ನಾವು ಮಾಡ್ಲಕ್ ಹೋಗ್ಬಾರ್ದು. ಅದು ಚೆನ್ನಾಗಿ ತಿಳ್ಕೊಬಾರ್ದು. ವಿ ಹಾವ್ ಟು ನೋ ಅವರ್ ಲಿಮಿಟ್. ಅದನ್ನ ತಿಳ್ಕೊಂಡು ಅಲ್ಲಿ ನಾವು ಲೆಕ್ಕಿಸದೆ ಏನ್ ಅನ್ಕೊಳ ಇದು ಎಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳಕ್ಕೆ ನಮ್ಗೆ ತುಂಬಾ ಭಯ ಇರ್ತ. ಅವ್ರ ಏನಾರ ತಪ್ಪು ತಿಳ್ ಅವ್ರೇನಾರ ಇಲ್ಲ ನಮ್ಕಿಂತ ದೊಡ್ಡವ್ರ ಅವ್ರೇನಾರ ನಮ್ಗೆ ಮಾಡಿಬಿಟ್ರೆ ಅವ್ರ ಫೇವರ್ ಇಂದ ನಾವು ಹೋದ. ಸೊ ದೋವಿಸೆ ದೇವರೇ ಮಾಡಿ ಮಾಡಿಸ್ತಾನೆ, ಕರ್ಮಾನುಸಾರ ಆಗತ್ತೆ, ಇದು ಎಲ್ಲರೂ ಗೊಂಬೆಗಳು ಇದು ಹೇಳಿದನ್ನು ನಮ್ಮ ಜೀವನದಲ್ಲಿ ಅದು ಮಾಡಕ್ಕೆ ಆಗೋದಿಲ್ಲ ನಮಗೆ. We have not internalized all that. ಸೊ ಅದು ಹೋಗ್ರಕ್ಕೆ ಇದು ಸಮೀರ ದೇವನು ಅಂತ ಹೇಳುವಾಗ ಅವನೇ ಈ ದೈತ್ಯರೆಲ್ಲ ಕಟ್ಟಾಕ್ಬಿಡ್ತಾನೆ. ನಮ್ಮ ಕಿವಿ ಜ್ಞಾನೇಂದ್ರಿಯದಲ್ಲಿ ಇರುವಂತದ್ದು, ಕರ್ಮೇಂದ್ರದಲ್ಲಿ ಇರುವಂತದ್ದು, ಇದನ್ನ ಕಟ್ಟಾಕ್ಬಿಡ್ತಾನೆ ಸಮೀರ ದೇವನು ಅಂತ. ಅವನೇ ಒಳ್ಳೆ ಪ್ರೇರಣೆಯನ್ನು ಕೊಟ್ಟು ನಮ್ ಕರ್ಮವನ್ನ ಮಾಡಿಸ್ತಾನೆ. ಕರ್ಮವನ್ನ ಮಾಡಿಸುವಾಗ ಅಲ್ಲಿ ಲಕ್ಕಿಸದೆ ನಮ್ಗೇನು ಅದೇ ಬುದ್ಧಿ ಬರುತ್ತೆ, ವಿ ಯಾವ್ದು ರೈಟ್, ಯಾವ್ದು ವಾಟ್ ಇಸ್ ಮೈ ಪ್ಲೇಸ್, ನಮ್ಮ ಅಧಿಕಾರ ಅನುಸಾರ ನಾವು ಮಾಡ್ಲಿಕ್ಕಾಗುತ್ತೆ. ಲಕ್ಕಿಸದೆ ಮತ್ತೊಬ್ಬರನ್ನು ಇಲ್ಲಿ ಮತ್ತೊಬ್ಬರನ್ನು ಅಂತ ಹೇಳುವಾಗ ಇತರರು ಅಂದ್ರೆ ದೇವರಿಗೆ ವಿರುದ್ಧವಾಗಿರುವಂತ ಅಂದ್ರೆ ತತ್ವಾಭಿಮಾನಿ ದೈತ್ಯರು ಅವರನ್ನ ಲೆಕ್ಕದ ಸಂಚರಿಪ ದೇಹದವರು ಈ ದೇಹದಲ್ಲಿ ಈ ಸ್ಥೂಲ ದೇಹದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದು ಹೇಳಿ ಹೀಗೆ ಇವಾಗ ಕನ್ಕ್ಲೂಡ್ ಇದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಸೆಟ್ ಆಫ್ ಥಾಟ್ ಅನ್ನು ಇನಿತು ನಾಡಿ ಶಾಖೆಗಳು ಇನಿತು ನಾಡಿ ಇನಿತು ನಾಡಿ ಇಷ್ಟು ತನಕ ಹೇಳ್ತಾ ಬಂದಿದ್ದೀವಿ ಅಂದ್ರೆ ಹಿಂದಿನ ಇರುವಂತದ್ದು ಎಲ್ಲ 13 ಪದ್ಯ ನಾವು ನೋಡಿದೀವಿ ಸಮರೈಸ್ ಮಾಡಿದೀವಿ. ಸೊ 13 ಪದ್ಯದಲ್ಲಿ ಬಂದ ಈ ಕಂಪ್ಲೀಟ್ ನಾಡಿ ವಿಷಯಗಳು ಎಲ್ಲವೂ ಬಂದಿದೆ. ಸೊ ಈ ಸಮಸ್ತ ನಾಡಿ ಸುಳಾದಿಯಲ್ಲಿ ಹೇಳಿದ್ರು ಜೊತೆ ವ್ಯಾಖ್ಯಾನ ಜೊತೆ ಇದು ತಿಳ್ಕೊಂಡಿದ್ದೀವಿ. ಸೊ ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗಿಹ ಹೀಗೆ ಅಂದ್ರೆ ಇದು ನಮ್ಮ ದೇಹದಲ್ಲೇ ಇಷ್ಟು ಇದ ಅಂತ ಹಿಂದೆ ಹೇಳಿರುವಂತ ರೀತಿಯಿಂದ ಒಂದೇ ಲೈನ್ಲಿ ಹಾಕ್ಬೇಕು ಅಂದ್ರೆ ಇಷ್ಟು ದೇವತೆಗಳು ಸಹಿತವಾಗಿ ಇಷ್ಟು ದೈತ್ಯರು ಇದ್ದಾರೆ ದೇವತೆಗಳು ಸಹಿತವಾಗಿ ಸ್ತ್ರೀ ಪುರುಷ ದೇವತೆಗಳು ದಂಪತಿ ಸಹಿತವಾಗಿದ್ದಾರೆ ಅಲ್ಲಿ ಅಲ್ಲಿ ಭಗವಂತನು ಲಕ್ಷ್ಮೀ ಸಹಿತನಾಗಿ ಅನೇಕ ರೂಪದಿಂದ ಇದ್ದು ಅನೇಕ ರೂಪದಿಂದ ಇಲ್ಲಿ ಕೊಟ್ಟಿದ್ದಾರಲ್ಲ 3, 4, 5, 6,000 ಈ ರೂಪದಿಂದ 6ನೇ ಪದ್ಯದಲ್ಲಿ ಇಷ್ಟು ರೂಪದಿಂದ ಈ ದೇಹದಿಂದ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ನಮ್ಮ ಕರ್ಮಾನುಸಾರವಾಗ. ಇದನ್ನ ಹೀಗೆ ತಿಳ್ಕೊಂಡು ತನುವಿನೊಳಗಿಹ ತನು ಅಂದ್ರೆ ಇಲ್ಲಿ ತನು ಅಂತ ದೇಹ ತನು ಅಂದ್ರೆ ತನು ವಿಸ್ತಾರ ಈ ದೇಹ ಮಾತ್ರ ಅಲ್ಲ ಹಿಂದೆ ಬಂದಿರುವಂತ ಅನೇಕ ದೇಹಗಳನ್ನ ನಿಮ್ಗೆ ಮನುಷ್ಯ ದೇಹ ಯಾವಾಗ ಯಾವಾಗ ಬಂದಿದ್ರು ಆವಾಗ್ಲೂ ಹಾಗೆ ಇದೆ ಮುಂದೆ ಏನೇನೆ ಅದು ಆವಾಗ್ಲೂ ಇಷ್ಟು ರೂಪದಿಂದ ಮನುಷ್ಯ ದೇಹದಲ್ಲಿ ಇಷ್ಟು ರೂಪದಿಂದ ದೇವರು ಇದ್ದಾನೆ ಅಂತ ತಿಳ್ಕೊಂಡು ತನುವಿನೊಳಗಿಹವೆಂದು ಇದು ಈ ಪ್ರಕಾರ ತಿಳ್ಕೊಂಡು ಇವಾಗ ಹಿ ಬ್ರಿಂಗ್ಸ್ ಬ್ಯಾಕ್ ನಮ್ಗೆ 6ನೇ ಸಂಧಿಯಲ್ಲಿ ಬಂದ ಕೆಲವು ವಿಷಯಗಳನ್ನು ಇಲ್ಲಿ ನೆನಪು ಮಾಡ್ಕೋಬೇಕು. ನಾವು 6ನೇ ಸಂಧಿಯಲ್ಲಿ ನಮ್ಗೆ ಏಕಾತ್ಮ ಅಂದ್ರೆ ಬೇಸಿಕಲಿ 9, 6ನೇ ಸಂಧಿಯಲ್ಲಿ 9ನೇ ಪದ್ಯ 10ನೇ ಪದ್ಯ 11, 12 ಓಕೆ 12 ತಗೋಬಹುದು. ಸೊ ಹೀಗೆ ಈ ಪದ್ಯಗಳಲ್ಲಿ ನಮ್ಗೆ ಒಂದು ವಿಶೇಷ ಹೆಸರು ದೇಹದೊಳಗೆ ಇಹವೆಂದು ಏಕಾತ್ಮನು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏಕಾತ್ಮ ಅಲ್ಲಿ ನಮ್ಗೆ ಬಂದಿರೋದು ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ಎನಿಸುವ ಏಕಾತ್ಮ ಅಂಬೋ ಹೆಸರು ಹೃದಯದೊಳಗೆ ಅಂತ ಅಲ್ಲಿ 6th ಜನರಲ್ ಆಗಿ ಹೃದಯದೊಳಗೆ ಅಂತ ಹೇಳಿದ್ರು. ಇಲ್ಲಿ ಅದು ಒಳಗೆ ಹೋಗಿ ಇಲ್ಲಿ ಹೇಳ್ತಾರೆ ಹೃದಯದೊಳಗೆ ಇಲ್ಲಿ ಒಳಗೆ ಇದ್ದಾನೆ ಅಂತ. ಸೊ ಏಕಾತ್ಮ ಏಕಾತ್ಮ ಎನಿಸುವ ಪದ್ಮನಾಭನು ಭಗವಂತ ಏಕಾತ್ಮ ಅಂತ ರೂಪದಲ್ಲಿ ಏಕ ಆತ್ಮ ಅಂತ ಸ್ವಾಮಿ ಏಕಾತ್ಮ ಎಂಬ ರೂಪದಿಂದ ಇದ್ದಾನೆ ಎಂಬುದನ್ನೇ ಸ್ಮರಣೆ ಮಾಡ್ಕೊಳ್ಳಿ. ಸೊ ಬೇಸಿಕಲಿ 6ನೇ ಸಂಧಿಯಲ್ಲಿ ಕೊಟ್ಟಿರುವಂತ ಆ ರೂಪಗಳು ಎಷ್ಟೆಷ್ಟು ರೂಪ ಅನೇಕ ರೂಪಗಳು ಅದು ಜೊತೆಯಲ್ಲಿ ನಮ್ಮ ಮುಖ್ಯವಾಗಿ ಪಾಪಗಳು ಇದೆಲ್ಲ ಆದಾಗ ಹಾಗೆ ಅಚ್ಯುತ ಹೃದಯದಲ್ಲಿ ಆತ್ಮ ಏಕಾತ್ಮ ಎಂಬ ರೂಪದಿಂದ ಇದ್ದಾನೆ ಭಗವಂತ ಅಚ್ಯುತ ಅನಂತ ಗೋವಿಂದ ಅಂತ ಅಧಿಭೂತ ಅಧ್ಯಾತ್ಮ ಅಧಿದೈವದಲ್ಲಿ ಕಾಮೆಂಟಲ್ಲಿ ಕೆಲವು ಕಾಮೆಂಟ್ ಯಥಾಕ್ರಮ ಇನ್ನೊಂದು ಕಾಮೆಂಟಲ್ಲಿ ಅಚ್ಯುತ ಅನಂತ ಗೋವಿಂದ ಇದು ಹೇಗೆ ಎಷ್ಟು ರೂಪ ಇದೆಲ್ಲ ಅವತರಣಿಕೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ರೂಪಗಳನ್ನು ತಗೊಳ್ಳೋದು ಮುಖ್ಯವಾಗಿ ಇಲ್ಲಿ ಬಂದಾಗ ಹೃದಯದೊಳಗೆ ಬಂದಾಗ ಏಕ ಅಂಬುದು ನಮ್ಗೆ ವಿಷ್ಣು ಸಹಸ್ರ ಇದು ನೋಡಿದ್ವಿ ಇಲ್ಲಿ 6ನೇ ಸಂಧಿಯಲ್ಲಿ ನೋಡಿದೀವಿ. ಇದು ತಿರ್ಗಾ ನೆನಪು ಮಾಡಬೇಕು ಅಂದ್ರೆ ಏಕ ಏಕಾತ್ಮನು ಅಂದ್ರೆ ಭಗವಂತನ ಚಿಂತನಾ ಕ್ರಮ ಈ ನಾಡಿ ಒಳಗಿರುವಂತ ಹಿಂದೆ ಕೊಟ್ಟಿದ್ದಾರೆ. ಏಕ ಇದು ಚಿಂತನೆ ಮಾಡಿ ಬಿಕಾಸ್ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತದ್ದು ಏಕ ಅಂಬುದು ಏಕ ಅಂತ ಹೇಳುವಾಗ ಏಕ ಅಂದ್ರೆ ಮುಖ್ಯ ಸ್ವತಂತ್ರ ಭಗವಂತ. ಸೊ ನಮ್ಗೆ ಆ ಚಿಂತನೆ ಭಗವಂತನೇ ಸ್ವತಂತ್ರ ಭಗವಂತನೇ ಅದು ತಿರ್ಗಾ ಬರುವಾಗ ಲೌಕಿಕದಲ್ಲಿ ನಮ್ಗೆ ಏನಾಗತ್ತಂದ್ರೆ ನಾವು ಬಂದು ಇವಾಗ ಕೆಲಸ ಆಗಲಿ ಆ ನಮ್ಮ ಸಂಸಾರ ನಮ್ಮ ನಮ್ಮ ಫ್ಯಾಮಿಲಿ ಲೈಫ್ ಎಲ್ಲರ ಅಧೀನ ಅಂದ್ರೆ ಪೇರೆಂಟ್ ಆಗಿ ಹೇಳುವಾಗ ಒಳ್ಳೆಯವರು ಇರ್ತಾರೆ ಏನು ಗೊತ್ತಿಲ್ಲದ ಮಕ್ಕಳು ಇರ್ತಾರೆ. ಸೊ ಅನೇಕರ ಅಧೀನ ಅವರ ಮಾತನ್ನ ಕೇಳು ನಾವು ನಡೆಕೊಳ್ಳಬೇಕಾಗಿದೆ ಅಂದ್ರೆ ಇದರಲ್ಲಿ ಕೆಲವರು ನಮ್ಗಿಂತ ಬಹಳ ನೀಚರೇ ಇರ್ತಾರೆ ಇದ್ರನ್ನ ಏನೋ ಒಂದು ಪೊಸಿಷನ್ ಏನೋ ನಮ್ಮ ಅಸಹಾಯ ಇದರಲ್ಲಿ ಅಧೀನ ಅದು ಹೋಗತ್ತಂತೆ. ಯಾವಾಗ್ಲೂ ದೇವರನ್ನ ಏಕ ಪ್ರಧಾನ ಅವನೇ ಮುಖ್ಯ ಅವನೇ ಸ್ವತಂತ್ರ ಅಂತ ತಿಳಿದರೆ ನಮ್ಗೆ ಬಂದು ಇನ್ನೊಬ್ಬರ ಅಧೀನತ್ವ ಹೋಗತ್ತ ಇನ್ನೊಬ್ಬರ ಅಧೀನತ್ವ ಅಂದ್ರೆ ದೇವತೆಗಳ ಅಧೀನತ್ವ ಯಾವತ್ತು ಇದ್ದೇ ಇರತ್ತ. ಲೌಕಿಕದಲ್ಲಿ ಇನ್ನೊಬ್ಬರಿಂತ ಕೆಳಗೆ ನೀಚರಾಗೆ ಆ ನೀಚರು ಅಂದ್ರೆ ಯಾವ ವಿಷಯದಲ್ಲಿ ಧರ್ಮ ವಿಷಯದಲ್ಲಿ ನೀಚರು
ಅವರ ವಶಕ್ಕೆ ಬಂದ್ಬಿಡ್ತೀವಿ. ಅವ್ರಿಗೆ ಹತ್ರ ಅವ್ರಿಗೇನೋ ಅವ್ರಿಗೆ ಅವ್ರಿಗೆ ಅವ್ರ ಮಾತಿಗೆ ಮರುಳಾಗ್ಬಿಡ್ತೀವಿ ಕೆಲವೊಮ್ಮೆ. ಯಾರ್ಯಾರನೋ ಗುರುಗಳು ಅಂತ ಸ್ವೀಕಾರ ಮಾಡ್ಬಿಡ್ತೀವಿ, ಯಾರ್ಯಾರೋ ಟೀಚರ್ ಅಧ್ಯಾತ್ಮಕ್ಕೆ ಹೋಗ್ಬಿಡ್ತೀವಿ. ಅದು ಯಾವುದು ಆಗೋದಿಲ್ಲ. ದೇವರನ್ನ ಸ್ವತಂತ್ರ ಅಂಬೋ ಚಿಂತನೆಯಿಂದ ಆಗತ್ತ ಅಂತ ಹೇಳಿದ್ರು. ಅದಕ್ಕೆ ಏಕ ಅಂದ್ರೆ ಸ್ವತಂತ್ರ ಪ್ರಧಾನ, ಅದು ಮಾತ್ರ ಈ ತಿಳುವಳಿಕೆನ ನಮ್ಗೆ ಬರುತ್ತೆ. ಏಕ ಅಂದ್ರೆ ಏಕ ಅಂಬುದು ಅದು ಇವ್ರು ಹೇಳ್ತಾರೆ, ಬನಂಜಾಚಾರ್ಯ ಅನೇಕ ಕಡೆ ಹೇಳಿದ್ದಾರೆ. ಏಕ ಅಂದ್ರೆ ಅದು ಅಬ್ರಿವಿಯೇಷನ್ ಫಾರ್ ಏಷ ಏವ ಕರೋತಿ, ಏಷ ಇವನೊಬ್ಬನೇ ಮಾಡ್ತಾನೆ, ಬೇಸಿಕಲಿ ಸ್ವತಂತ್ರ, ಸ್ವತಂತ್ರ ಕರ್ತೃ, ಹೀಗೆ ಚಿಂತನೆ. ಏಷ ಏವ ಕರೋತಿ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಅವನು ಏಕ ಅಂದ್ರೆ ಇದಕ್ಕೆ ಅವನು ಅಪ್ರಾಕೃತ, ಇಲ್ಲಿ ಇದ್ರೂ ನನ್ನ ಒಳಗೆ ಇದಾನೆ ಇದಾನೆ ಇದ್ರು ನಮ್ಮಕ್ಕಿಂತ ಬೇರೆಯಾದವನು ಅಂದ್ರೆ ಅದಕ್ಕೆ ಏಕ ಅಂಬೋದಕ್ಕೆ ಏಕ ಏಷ ಏವಕ ಅಂದ್ರೆ ಪ್ರಕಾಶ ರೂಪ, ತೇಜೋ ರೂಪನಾಗಿದ್ದಾನೆ ಅಂದ್ರೆ ವಿಶೇಷ ಏನು ಏಕಾದಲ್ಲಿ ಇವಾಗಾಯ್ತು ಅಂದ್ರೆ ಸ್ವತಂತ್ರನಾಗಿದ್ದಾನೆ, ಎಲ್ಲವನ್ನೂ ಮಾಡ್ತಾನೆ, ಇದನ್ನು ವಿಶೇಷವಾಗಿ ಏನ್ ಮಾಡ್ತಾನೆ ಕ ಅಂತ ಬಂದಿದೆ. ಲಕ್ಕ ಅಂದ್ರೆ ಕಷ ದೀಪ್ತ ಅಂದ್ರೆ ಪ್ರಕಾಶ, ಪ್ರಕಾಶ ರೂಪದಿಂದ ಇದೆ ಅಂದ್ರೆ ಜ್ಞಾನ ರೂಪದಿಂದ ಇದೆ, ಈ ಜ್ಞಾನವನ್ನ ನಮ್ಗೆ ಕೊಡ್ತಾನೆ ಅಂತ. ಸೊ ಏಕಾತ್ಮನು ಅಂತ ಇದಕ್ಕೆ ಅವನ ಹೀಗಿದ್ದಾನೆ ಅಂತ. ಆ ಗುಣ ಅಂದ್ರೆ ಎಲ್ಲವೂ ಮಾಡಿಸ್ತಾ ಇದ್ದಾನಲ್ಲ, ನಾಡಿ ಮೂಲಕವೇ ಮಾಡಿಸ್ತಾ ಇದ್ದಾನೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಅನ್ವಯ ಮಾಡಿಕೊಂಡು ಅಲ್ಲಿನೂ ನೋಡಿದ್ದೀವಿ ನಾವು ಏಕ ಅಂಬೋದಕ್ಕೆ ಸಿಕ್ಸ್ತ್ ಸಂಧಿಯಲ್ಲಿನೂ ನೋಡಿದ್ದೀವಿ. ಇಲ್ಲಿ ನಾಡಿ ಒಳಗೆ ಬಿಕಸದೆ ಮೂಲಸ್ಥಾನ, ಅಲ್ಲಿಂದ ನಮ್ಗೆ ಈ ಜನ್ಮದಲ್ಲಿ ಮಾಡೋದಕ್ಕೇನೂ ಆಗತ್ತೆ, ಪ್ಲಸ್ ಈ ಜನ್ಮದ ಮೂಲಕ ಹಿಂದನ ಜನ್ಮದ ಎಲ್ಲವನ್ನು ಅಂದ್ರೆ ಯಾವ್ಯಾವ್ದು ಪ್ರಾರಬ್ಧ ಅಲ್ಲವೋ ಅದನ್ನ ಕಳಚಿಕೊಳ್ಳಕ್ಕೆ ನಮ್ಗೆ ಒಂದು ಆಪರ್ಚುನಿಟಿನ ಈ ಜನ್ಮದಲ್ಲೇ ಇದೆ. ಮತ್ತು ಮುಂದಿನ ಜನ್ಮದಲ್ಲಿ ಏನಾರು ಆರ್ ಈ ಜನ್ಮದಲ್ಲೇ ಏನಾರು ಅಪ್ರಾರಬ್ಧವಾದ ಪಾಪಗಳು ಅದು ಇದು ಇದ್ರೆ ಈ ಒಂದು ನಾಮಸ್ಮರಣೆ ಏಕ ಅಂಬ ಈ ನಾಮ ಶಾಶ್ವತನು ಬಂತು ಏಕ ಅಂಬೋದಿಂದ ನಮ್ಗೆ ಈ ತರ ಚಿಂತನೆಗಳು ಈ ಜನ್ಮದಲ್ಲಿನು ಇಲ್ಲ ಮುಂದೆ ಬರುವಂತ ಜನ್ಮ. ಸೊ ಒಂದು ಜನ್ಮ ಸಾಕು ಅಂತ ಹೇಳೋದು ಈ ಒಂದು ನಿಟ್ಟಿನಲ್ಲಿ ಜ್ಞಾನದಿಂದ ಒಂದು ಜನ್ಮದಿಂದ ವಿ ಕ್ಯಾನ್ ಅಂಡೂ ಸೋ ಮೆನಿ ಥಿಂಗ್ ಇಫ್ ಯಾರ್ ಲೈಕ್ ಹತ್ರನ ಜೀವ ಇದ್ರೆ ಈ ಒಂದು ಕೆಲವು ಜನ್ಮಗಳಲ್ಲೇ ನಮ್ಗೆ ಈಸಿಯರ್ ಆಗ್ಬಿಡುತ್ತೆ. ಸರಿ, ಏಕಾತ್ಮನು ದ್ವಿ ಸಪ್ತತಿ ಅಂದ್ರೆ ಟು ಅಬೌ ಸೆವೆಂಟಿ ಟು ಸಾವಿರ ಆತ್ಮ. ಸೊ ಇಲ್ಲಿ ಹಿಂದೆ ಹತ್ತು ಅಂತ ಹೇಳಿದ್ದಾರಲ್ಲ ಅದನ್ನ ಇಲ್ಲಿ ತಂದು ಹತ್ತು ನಾಡಿಗಳು, ಈ ಹತ್ತು ನಾಡಿಗಳ ಒಳಗೆ ಸೀನು ರಿವರ್ ತಗೊಂಡ್ರೆ ಏನಾದ್ರು ಒಂದು ರಿವರ್ ತಗೊಂಡ್ರೆ ಗಂಗೆ ಅಂತ ಉತ್ಪತ್ತಿ ಸ್ಥಾನ ಅಂತ ತಗೊಂಡ್ರೆ ಅದು ಎಲ್ಲ ಬ್ರಾಂಚ್ ಔಟ್ ಆದ್ರೂ ಇದು ಇಸ್ ಲೈಕ್ ಅ ಫ್ಯಾಮಿಲಿ ನೇಮ್ ತರ ತಾನೆ. ಅಲ್ಲಿನೂ ಗಂಗೆಯ ಒಂದು ಅಲ್ಲಿನೂ ಅವಳು ಇರ್ತಾಳೆ, ಮೇಲೆ ಇನ್ನೊಂದು ಕಾವೇರಿ ಕಪಿಲ ಹೀಗೆ ಹೆಸರುಗಳು ಬರ್ಬೋದು, ಒಳಗೊಳಗೆ ಅವಳು ಇದ್ದೇ ಇರ್ತಾಳೆ. ಸೊ ಹಾಗೇನೆ ಈ ಒಂದು ಹತ್ತು ನಾಡಿಗಳು, ಈ ಹತ್ತು ನಾಡಿಗಳೇ ಮೂಲ ಫಾರ್ ದ ಆಲ್ ಅದರ್ ನಾಡಿಗಳು, ಅದು ಡಿವಿಷನ್ಸ್ ಎಲ್ಲ ನೋಡಿದ್ದೀವಿ. ಸೊ ಹೀಗೆ ಮಾಡಿ ದ್ವಿಸಪ್ತತಿ ಸಾವಿರಾತ್ಮನಾಗಿ ಇಷ್ಟು ರೂಪದಿಂದ ನಾಡಿಗಳು. ಸೊ ಅಲ್ಲಿ ಹೇಳಿದಂತೆ ಒಂಬತ್ತನೇ ಪದ್ಯದಲ್ಲಿ ಆರನೇ ಪದ್ಯದಲ್ಲಿ ಹೇಳಿದಂತೆ ತಿರ್ಗಾ ವನಿತೆಯಿಂದ ಒಡಗೂಡಿ. ಸೊ ಆ ಒಂದು ಮೂರು ಕರ್ಮವನ್ನು ಮಾಡಿಸ್ತಾನವನು, ಅವನು ಶ್ರೀ ಭೂ ದುರ್ಗಾ ಇವರ ಜತೆಯಾಗಿ ವನಿತೆಯಿಂದೊಡಗೂಡಿ ನಾರಾಯಣ ನಾರಾಯಣ. ಸೊ ಇಲ್ಲಿ ಇನ್ನೊಂದು ನಾರಾಯಣ ಶಬ್ದಾರ್ಥ ಕೇಶವರಾವ್ ವಿಜೇಂದ್ರ ತೀರ್ಥದ್ದು ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕೆಲವು ಅಂಶಗಳು ಏನು ಅಂದ್ರೆ ನಾರ ಅಂಬೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನಾಡಿಯೊಳು ವನಿತೆಯಿಂದೊಡಗೂಡಿ ನಾರಾಯಣ ಅಂತ. ಇಲ್ಲಿ ನಾರಾಯಣ ಅಂದ್ರೆ ಮೂಲ ರೂಪಿಯಾದಂತ ನಾರಾಯಣ, ಸೀತಾ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಬಟ್ ವಿಶೇಷವಾಗಿ ಉಳಿದ ದೇವತೆಗಳು ಈ ನಾರಾಯಣ ಶಬ್ದದಿಂದಲೇ ತಕ್ಕೊಳ್ಳೋದು. ಅದು ಹೇಗೆ ಅಂದ್ರೆ ಅದು ಹೇಳ್ತಾರೆ ನರ ನರ ಅಂದ್ರೆ ಇದು ಹೇಳ್ತಾರೆ ನರ ಅಂತ ಹೇಳುವಾಗ ಅನೇಕ ಅರ್ಥಗಳು ಉಂಟು. ನರ ಅಂತ ಹೇಳುವಾಗ ನರ ಅಂದ್ರೆ ಶೇಷನ ಅಂಶ ಅಂತ ಆಗತ್ತೆ, ಶೇಷ ಅಂಶ, ಶೇಷನ ಅಂಶನಾದವನು ನರ, ನರನಿಂದ ನರ ಅಂತ ನರ ನಾರಾಯಣ ಅಂತ ಬರ್ತಲ್ಲ ಆ ನರ ಅಂತ ಬರುತ್ತೆ. ಆ ನರನಿಗೆ ಸಂಬಂಧಿಗಳಾದವರು ನಾರ ಅರ್ಥ ನರ, ಅವರು ಸಂಬಂಧಿಗಳು ಅಂದ್ರೆ ಪುತ್ರತ್ವೇನ ಸಂಬಂಧಿಗಳು ಇರಬಹುದು, ಗುರುತ್ವೇನ ಸಂಬಂಧಿಗಳು. ಅಂದ್ರೆ ಏನಾಯ್ತು, ಅವರು ಸಂಬಂಧಿಗಳು ಅಂದ್ರೆ ಶೇಷದೇವರ ಸಂಬಂಧಿಗಳು ಯಾಕ್ತಾ, ಶೇಷದೇವರ ತಂದೆಯಾದಂತ ವಾಯುದೇವರು ಆಗ್ತಾರೆ. ಸೊ ನರ ಅಂಬ ನರ ಅಂದ್ರೆ ಶೇಷ, ಆ ಶೇಷನಿಗೆ
ಸಂಬಂಧಿಗಳು ಅಂದ್ರೆ ಅವರು ನಾರ. ನಾರ ಅಂದ್ರೆ ವಾಯುದೇವರು ಮುಂತಾದವರು ಬರ್ತಾರೆ, ಮತ್ತು ಅವರ ಕೆಳಗೆ ಇರುವಂತಹ ಸಕಲ ದೇವತೆಗಳು ಬರ್ತಾರೆ, ಮಕ್ಕಳು ಪುತ್ರತ್ವೇನ. ಸೊ ಎಲ್ಲರೂ ನಾರ. ಈ ಎಲ್ಲರ ನಾರ ಇವರುಗಳಿಗೆ ಅಯನನಾದವನು, ಇವನೇ ಆಶ್ರಯಭೂತ. ಅಂದ್ರೆ ಈ ದೇಹದೊಳಗೆ ಅಂತ ಕೊಂಡ್ರೆ ನಾರಾಯಣ ಅಂಬೋ ಶಬ್ದದಿಂದ ಅನೇಕ ಅರ್ಥಗಳು ಹೇಳ್ತೀವಿ ಅಂದ್ರೆ ಇಲ್ಲಿ ಕಾಂಟೆಕ್ಸ್ಟ್ ಎಲ್ಲ ಈ ಒಂದು ಚಿಂತನೆ ನಮ್ಗೆ ಅನೇಕತ ದೋಷರಹಿತ ಎಲ್ಲವೂ ಬರುತ್ತೆ. ಇಲ್ಲಿ ಅದರ್ ದೇವತೆಗೆ ಮುಖ್ಯವಾಗಿ ನರ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಈ ಒಂದೊಂದು ದೇಹಕ್ಕೇನು ನರ ಅಂಬೋದು ಆ ಶೇಷದೇವರು, ಶೇಷ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ. ಶೇಷದೇವರು ಆ ಒಂದು ವಾಯುದೇವರು ಎಲ್ಲ ಆದ ಮೇಲೆ ವಾಯುಪುತ್ರರಾದ ಶೇಷ ದೇವರು, ಅದಕ್ಕೆ ಅವ್ರಿಗೆ ಜೀವ ಅಂತಾನು ಹೆಸರು, ಜೀವ ಅಂಬೋ ಹೆಸರೊಂದು ಹುಟ್ಟಿದ್ರು ಅಂತ ಬರುತ್ತೆ. ಅಂದ್ರೆ ಸೃಷ್ಟಿ ಆಗ್ಲಿಕ್ಕೆ, ಈ ಬ್ರಹ್ಮಾಂಡ ಸೃಷ್ಟಿ ಆಗ್ಲಿಕ್ಕೆ ಮುಂಚೆಯಿಂದ ಅದು ಇದೆ. ಸೊ ಅವರಿಗೆ ಆ ಹೆಸರು. ಸೊ ಈ ಜೀವಕ್ಕೆ ಮೇನ್ ನಮ್ಗೆ ಕಂಟ್ರೋಲ್ ಶೇಷಶಕ್ತಿ. ಸೊ ಅದರಿಂದ ಅವರಿಗೆ ಮೇಲೆ ಇರೋರು ಅವ್ರಿಗೆ ಕೆಳಗೆ ಇರೋರು, ಇವ್ ಎಲ್ಲರಿಗೇನು ಅವನು ಆಶ್ರಯನಾದವನು, ಇವರೆಲ್ಲರನ್ನು ಇದಕ್ಕೆ ಅನೇಕ ಅರ್ಥ ಹೇಳ್ತಾರೆ, ಎಲ್ಲರಿಗೇನು ಶುಭವನ್ನ ತಂದು ಕೊಡುವವನು, ಎಲ್ಲರಿಗೇನು ಸಂಸಾರದಲ್ಲಿ ಇಟ್ಟವನು, ಎಲ್ಲರಿಗೇನು ಬಲಪ್ರದನಾದವನು. ಇದು ಕೇಶವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದಕ್ಕೆ ನಾನು ಇದಕ್ಕೆಲ್ಲ ಹೋಗಲ್ಲ. ಸೊ ಈ ಬಲಪ್ರದನಾದವನು ಮತ್ತು ಎಲ್ಲರಿಗೇನು ದೇವರ ಸನ್ಮಾರ್ಗ, ದೇವರ ಆರಾಧನ ರೂಪಕವಾದ ಸನ್ಮಾರ್ಗಗಳನ್ನು ನಮ್ಗೆ ನಡೆಸಬೇಕಲ್ಲ, ಎಲ್ಲವೂ ಬಂದು ಬಿಡುತ್ತೆ ಈ ನಾರಾಯಣ ಶಬ್ದದಿಂದ. ಅದು ಮಾತ್ರ ಇಲ್ಲ, ನಾರಾಯಣ ಶಬ್ದದಿಂದ ಹೇಗೆ ನಾರ ಅಂಬುದು ಚೇತನ ಅಂತನೂ ತಗೊಳ್ಳೋದು, ಇನ್ನೊಂದು ಪದಚ್ಛೇದದಿಂದ ಅದನ್ನ ಅಚೇತನ ಅಂತನೂ ತಗೋಬಹುದು. ಆಮೇಲೆ ನಾರಾಂಬೋ ಶಬ್ದಕ್ಕೆ ಜ್ಞಾನ, ನಾರಾಂಬೋ ಶಬ್ದಕ್ಕೆ ಅಜ್ಞಾನ. ಅಂದ್ರೆ ಬೇಸಿಕಲಿ ಈ ನಾರಾಯಣ ಅಂಬೋ ಶಬ್ದದಲ್ಲಿ ಅಷ್ಟ ಕರ್ತೃತ್ವ ಬಂದ್ಬಿಡುತ್ತೆ. ಅಂದ್ರೆ ಅಷ್ಟ ಕರ್ತೃತ್ವ ಪ್ಲಸ್ ಫಾರ್ ಆಲ್ ಜೀವಗಳು, ದೇವತೆಗಳು, ನಮ್ದು ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ವಿಶೇಷವಾಗಿ ಅದಕ್ಕೆ ನಾರಾಯಣ ನಾರಾಯಣ ಅಂತ ನಾವು ಅಂತೀವಿ. ನಾರಾಯಣ ಸ್ವ ವನಿದೆಯಿಂದ ಸ್ವ ಈ ನಾರಾಯಣ ಲಕ್ಷ್ಮೀ ಸಹಿತನಾದ ನಾರಾಯಣ ದಿವಾರಾತ್ರಿಯೊಳಗೆ ಈ ಪರಿ ವನಜಾಂಡದೊಳ. ಸೊ ಈ ಪರಿ ಇದು ಎಲ್ಲಿ ಎಲ್ಲಿ ನಮ್ಮ ದೇಹ ಹೇಳಿ ತಿರ್ಗಾನು ಅಲ್ಲಿ ನಮ್ಗೆ ಫಸ್ಟ್ ಹೇಳಿದ ಪಿಂಡಾಂಡ ಚಿಂತನೆ, ಬ್ರಹ್ಮಾಂಡ ಚಿಂತನೆ ಐದನೇ ಪದ್ಯದಲ್ಲಿ ಬಂದಂತೆ ಪಿಂಡಾಂಡ ಚಿಂತನೆ ಮಾಡೋ ಪ್ರಯೋಜನ ಅಂತ. ಹೀಗೇನೆ ಬ್ರಹ್ಮಾಂಡ ಪೂರ್ತಿ ಇದೆ. ಸೊ ಅದು ಹೇಳುವಾಗ ಯಾವಾಗಲೂ ನಾವು ಇಲ್ಲಿ ಅನೇಕ ಕಡೆ ಬಂದಿದೆ, ವನಜಾಂಡದೊಳಗೆ ಅಂತ ಯಾವಾಗ ಹೇಳ್ತಾರೋ. ವನಜ ಅಂತ ನೀರಿನಿಂದ ಹುಟ್ಟಿರುವಂತ ವನ, ನೀರಿನಿಂದ ಸೃಷ್ಟಿ, ನೀರಿನಿಂದ ಸೃಷ್ಟಿ. ಈ ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡಬೇಕಂದ್ರೆ ನೀರಿನಿಂದಲೇ ಚತುರ್ಮುಖನನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ವನ, ಸೊ ಚತುರ್ಮುಖನನ್ನ ಹೇಳುವ ವನಜಾಂಡದಳು. ಸೊ ಚತುರ್ಮುಖನೂ ಈ ನೀರಿನಲ್ಲಿ, ನೀರು ಭಗವಂತನಿಂದ ಲಕ್ಷ್ಮಿ ದ್ವಾರ, ಲಕ್ಷ್ಮಿಯೇ ದ್ವಾರ. ಸೊ ಲಕ್ಷ್ಮಿಯಿಂದ ಸೃಷ್ಟರಾದವರು, ಯಾಕೆಂದ್ರೆ ಅವರು ಜಡ ಪ್ರಕೃತಿ ಪೂರ್ತಿ ವಾಟ್ಟವರ್ ರೀತಿ ಅಪ್ರಾಕೃತ ನಾವು ನೋಡೋದೇ ಇಲ್ಲ. ಎಲ್ಲ ಜಡ ಪ್ರಕೃತಿ, ಎಲ್ಲರ ಸೃಷ್ಟಿ, ಎಲ್ಲದಕ್ಕೇನು ಮುಖ್ಯ ಅಭಿಮಾನಿ ಅವಳು. ಅವಳಿಂದಲೇ ನಮ್ಗೆ ಎಲ್ಲ ದೇಹವೂ ಬರುತ್ತೆ, ಮುಂದೆನೂ ಬರುತ್ತೆ. ಸೊ ವನಜದಾಂಡುಲ್ಲ ಅಖಿಲ ಜೀವ, ಎಲ್ಲ ಜೀವರೊಳಗಿದ್ದು ಏನು ಮಾಡ್ತಾ ಅನ್ನೋದು ದಿಸ್ ಇಸ್ ದ ಕೀ. ಈ 13th ಫೋರ್ಟೀನ್ತ್ ಬಂದಾಗ ಇಲ್ಲಿ ಇದ್ದುಕೊಂಡು ಈ ನಾರಾಯಣ ಮಾಡುವಂತ ಕೆಲವು ಸಮೀರನೊಳಗೆ, ಸಮೀರ ದೇವನೊಳಗೆ ಇದ್ದು ಏಕಾತ್ಮ ಅಂತ ಕರೆಯಲ್ಪಡುವಂತ ನಾರಾಯಣನು ಲಕ್ಷ್ಮೀ ಸಹಿತವಾಗಿ ದೇವತೆಗಳ ಸಹಿತ ಇದ್ದು ಏನು ಮಾಡ್ತಾನಂದ್ರೆ ಎಲ್ಲರಿಗೇನು ಮೋಹವನ್ನ ತಂದು ಕೊಡುತ್ತಾನೆ. ಅಂದ್ರೆ ಏನಾಯ್ತು, ಮೋಹ ನಮ್ಗಿರುವಂತ ಅಭಿಮಾನವೇ ಬೇರೇನು. ಮೋಹ ಅಂದ್ರೆ ಅಭಿಮಾನ, ನಾನು ಮಾಡ್ತೀನಿ ಎಂಬುದೊಂದು, ನನ್ನದು ಅಂಬೋದು, ನನ್ನ ಮನೆ, ನನ್ನ ಎಲ್ಲ ನಮ್ದು ದೇವರು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಮಕ್ಕಳು, ನಮ್ಮ ಮನೆ ಇದು ದೇವರು ಕೊಟ್ಟ, ದೇವರು ಕೊಟ್ಟದ್ದು ಇದು, ದೇವರು ಕೊಟ್ಟದ್ದು ಅಂತ ದೇವ್ರ ದಾಟ್ ಬರ್ಬೇಕು. ಅದು ಬರೋದೇ ನಮ್ಗೆ ಇಲ್ಲ. ಆ ಮೋಹದಲ್ಲಿ ಸಿಕ್ಕಿದ್ದೀವಿ. ಆ ಮೋಹದಿಂದ ಬಿಡುಗಡೆ ಹೇಗೆ ಇದೇ ಚಿಂತನೆ ಮಾಡಿ. ಯಾರು ಇವನು ಮೋಹ ಮಾಡ್ತಾ ಇದ್ದಾನೆ ಅಂತ ಬಂದರೆ ಏಕಾತ್ಮ ಹೇಳಿದ್ದಾರೆ, ಇವನು ಮೋಹ ಮಾಡ್ತಾ ಇದ್ದಾನೆ ಅಂದ್ರೆ ಆ ಮೋಹವನ್ನ ಯಾರು ತೆಗಿಬೇಕು, ಇವನೇ. ಯಾರು ಮಾಡ್ತಾನೋ ಅವನೇ ತೆಗಿಲಿಕ್ಕೆ, ಅವನ ವಶದಲ್ಲಿ ಇದೆ ಅಂತ ಇದೆ. ಇದಕ್ಕೆ ಸಂಕರ್ಷ ಒಡೆಯರು ಇನ್ನೂ ವಿಸ್ತಾರವಾಗಿ ಇದಕ್ಕೆ ಹೇಳ್ತಾರೆ. ಸಂಕರ್ಷ ಒಡೆಯರ ಕಾಮೆಂಟ್ ಇದಕ್ಕೆ ಅನೇಕ ಅಪರೂಪ ವಿಷಯಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರಂದ್ರೆ, ಈ ದೇವರು ಈ ಮೋಹ ಕೊಡ್ತಾನಲ್ಲ, ಮೋಹ ಕೊಡಬೇಕಂದ್ರೆ ಯಾವುದೇ ಒಂದು ಆಗಬೇಕಂದ್ರೆ ಫಸ್ಟ್ ಅದು ಒಂದು ಇಚ್ಛೆ ಇರ ಇಚ್ಛೆ ಜೀವಕ್ಕೇ ಸೇರಿದ ಒಂದು ಜೀವ ಇಚ್ಛೆ ಎಂಬುದಿರುತ್ತೆ. ಅದು ಸಂಸಾರದಲ್ಲಿ ಬೇರೆ ಬೇರೆ ಇಚ್ಛೆ ರೂಪಗಳನ್ನ ತಕ್ಕೊಳತ್ತೆ ಜಡರೂಪ. ಸೊ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದು ಇಚ್ಛೆಗಳು ಬರುತ್ತೆ. ಈ ಇಚ್ಛೆಗಳು ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಈ ಇಚ್ಛೆಗಳು ಈ ನಾಡಿಗಳಿಗೆ ಸಂಬಂಧ ಆಗಿದೆ ಅಂತ ಹೇಳ್ತಾರೆ. ಈ ನಾಡಿಗಳಲ್ಲಿ ಇವಾಗ 10 ಅಂತ ಹೇಳಿದೀವಿ, 10 6 4 ಶಾಖೆಗಳು, 6 ಪ್ರಧಾನ ಸುಷುಮ್ನ, ಏನ್ ಬೇಕಾದ ತಗೊಂಡ್ರೆ 10 ತಂದಿದ್ದಾರೆ. ದಶ ದಿಶೆಯೊಳಗೆ ಅಂತ ಈ 12ನೇ ಪದ್ಯದ ಈ 5 ಶಾಖೆಗಳು ಅಂತ ಹೇಳಿದ್ದಾರೆ. ದಶ ದಿಕ್ಕುಗಳಲ್ಲಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪದ್ಯದಲ್ಲಿ. ಇಲ್ಲಿಗೆ ಅಂತ ಹೇಳ್ತಾರೆ 72,000 ಹೋಗುವಾಗ ಈ 10 ನಾಡಿಗಳ ಒಳಗೆ ಎಲ್ಲವೂ ಇರಬೇಕಲ್ಲ. ಎಲ್ಲ 72,000 ಇಲ್ಲಿಂದ ಹೋಗತ್ತಂತೆ. ಹಾಗೆ ಗಂಗೆಯಿಂದ ಎಲ್ಲ ಉತ್ಪತ್ತಿ ಆದ ಗಂಗೆ ಅಂತ ಅಲ್ಲಿ ಮೂಲವಾಗಿರತ್ತಲ್ಲ, ಆ ಮೂಲ 10 ಒಳಗೆ ನಮ್ಗೆ ಎಲ್ಲ ನಾಡಿಗಳ ಹೆಸರು ನಮ್ಗೆ ಗೊತ್ತಿಲ್ಲ. ನಮ್ಗೆ ಸುಮಾರು ಒಂದು 10 ನಾಡಿಗಳು ಗೊತ್ತಿರುತ್ತೆ, ಉಳಿದುದು ಗೊತ್ತಿಲ್ಲ. ಅಲ್ಲಿ ಇರುವಂತ ಉಪನಾಡಿಗಳನ್ನ ಕಾರ್ಯದಂತೆ ವಿಶೇಷ ಹೆಸರು ನಾವು ಇಲ್ಲಿ ಇಷ್ಟು ತನಕ ಅದನ್ನ ಡೀಲ್ ನೋಡಿಲ್ಲ. ಅದನ್ನ ಇವ್ರು ಹೇಳ್ತಾರೆ, ಇಚ್ಛಾ ಪ್ರವರ್ತನೆ ಯಾವ ನಾಡಿ ದ್ವಾರ ಆಗತ್ತೆ ಅಂತ. ಇಲ್ಲಿ 12 ವಿಶೇಷ 14 ವಿಶೇಷವಾದ ಹೆಸರುಗಳನ್ನ ಹೇಳ್ತಾರೆ. ಫಸ್ಟ್ ಹೇಳ್ತಾರೆ ಸುದರ್ಶನ ನಾಡಿ ಅಂತ. ಈ 10 ನಾಡಿಯಲ್ಲಿ ಒಂದಲ್ಲಿ ಸುದರ್ಶನ, ಅದಲ್ಲಿ ಇರುವಂತ ಇನ್ನರ್ ಟ್ರಿಬ್ಯೂಟರೀಸ್ ಅಂತ ತಕೊಳ್ಬಹುದು. ಅಲ್ಲಿ ಇರುವಂತ ಟ್ರಿಬ್ಯೂಟರಿ ನಾಡಿ. ಆ ಸ್ಪೆಸಿಫಿಕ್ ಇಲ್ಲಿ ಏನ್ ಹೇಳ್ತೀವಿ ನಾವು, ಇಚ್ಛೆಯನ್ನ ಕೊಡೋದು. ಇಚ್ಛೆ ಫಸ್ಟ್ ಬರ್ಬೇಕು, ಏನೇ ಮಾಡ್ಬೇಕಂದ್ರು ಇಚ್ಛೆ ಬರಬೇಕು. ಇಚ್ಛೆಯಿಂದ ಪ್ರವರ್ತನೆ, ಜ್ಞಾನ ಇಚ್ಛಾ ಪ್ರವರ್ತನ, ಇಚ್ಛಾ ಮತ್ತು ಜ್ಞಾನ, ಆಮೇಲೆ ಪ್ರವೃತ್ತಿ ಬರುತ್ತೆ. ಸೊ ಇಚ್ಛೆ ಬರಬೇಕಲ್ಲ ಫಸ್ಟ್, ನಮ್ಗೆ ಆ ಡಿಸೈರ್ ಬರಬೇಕಲ್ಲ, ಅದಕ್ಕೆ ಹೇಳ್ತಾರೆ ಅಲ್ಲಿ ಫಸ್ಟ್ ನಾಡಿ ಸುದರ್ಶನ ನಾಡಿ ಅಂತ ಒಂದಿದೆ ಅಂತ. ಈ ಸುದರ್ಶನ ನಾಡಿ ಏನ್ ಮಾಡ್ತಾ ಈ ಸುದರ್ಶನ ನಾಡಿಯೊಳಗೆ ಇದ್ದು ಏನು ಇಚ್ಛೆ ಬರುತ್ತೆ ಅಂದ್ರೆ, ಆ ಸುದರ್ಶನ ನಾಡಿಯಲ್ಲಿ ಆ ಪ್ರತ್ಯಕ್ಷ ನಾವು ನೋಡಿ, ಪ್ರತ್ಯಕ್ಷ ಅಂದ್ರೆ ದೇವ್ರದ್ದು ಅಂತಲ್ಲ, ನಾವು ಏನೇನು ನಮ್ಮ ಕಣ್ಣಿನಿಂದ, ಕಣ್ಣು ಸತ್ಯವನ್ನ ಹೇಳುತ್ತೆ ಅಂತ ಹೇಳ್ತೀವಿ, ಕಣ್ಣಿನಿಂದ ನೋಡಿದ ಪ್ರತ್ಯ ಐ ವಿಟ್ನೆಸ್ ಅಂತ ಹೇಳ್ತೀವಲ್ಲ ಕಣ್ಣಿನಿಂದ. ಸೊ ಈ ಒಂದು ಪ್ರತ್ಯಕ್ಷದಿಂದ ಅದು ಜೊತೆಯಲ್ಲಿ ನಾವು ಹಿಂದೆ ನೋಡಿದ್ದು, ಹಿಂದೆ ಊಟ ಮಾಡಿದ್ದು, ಹಿಂದೆ ಏನೇನೋ ಇರುತ್ತಲ್ಲ ಅದು ಜ್ಞಾಪಕ ಶಕ್ತಿಯಾಗಿ ಒಳಗೆ ಇರುತ್ತಲ್ಲ. ಓ ನಮ್ಮ ಪ್ರತ್ಯಕ್ಷ ಮತ್ತು ಜ್ಞಾಪಕ ಶಕ್ತಿ, ಬೇಸಿಕಲಿ ಮೆಮರಿ ರೀಕಾಲ್ ಅಂತ ತಗೊಳ್ಳೋದು ಬೇಕಾದ್ರೆ. ಸೊ ಈ ರೀಕಾಲ್ ಇಂದ ಯಾವ್ದು ರಿಜಿಸ್ಟರ್ ಆಗಿದೆಯೋ ಪ್ರತ್ಯಕ್ಷದಿಂದ, ಅದನ್ನ ನಾವು ರೀಕಾಲ್ ಮಾಡುವ ಮೂಲಕ ಈ ಒಂದು ಸಂದರ್ಶನ ಇಚ್ಛೆ ಒಳ್ಳೆದನ್ನ ಕೇಳಬೇಕು. ಬಿಕಾಸ್ ಆಫ್ ಆಲ್ ದಟ್ ನಮ್ಗೆ ಏನೇನೋ ಆಗಿದೆ, ತಿರುಗ ಕೇಳಬೇಕು. ಸರಿ, ನಾವು ಈ ಪ್ರವಚನ ಕೇಳಬೇಕು, ಇದನ್ನ ಹರಿಕಾನುಸಾರ ಕೇಳ್ಬೇಕು. ಈ ಒಂದು ಇಚ್ಛೆ ಬರೋದು ಈ ಸುದರ್ಶನ ನಾಡಿ ಮೂಲಕವಾಗಿ. ಈ ಇಚ್ಛೆಯನ್ನ ಉಂಟು ಮಾಡಿ ಎಲ್ಲಿ ಪ್ರವೇಶ ಆಗಬೇಕು ಅದು ಅಂದ್ರೆ ಶ್ರೋತ್ರವನ್ನ ಪ್ರವೇಶ ಮಾಡಬೇಕಂತ. ಅದು ಒಂದು ನಾಡಿ, ಇದು ಇಚ್ಛೆ ಸುದರ್ಶನ ನಾಡಿ. ಆಮೇಲೆ ನೆಕ್ಸ್ಟ್ ಬರೋದು ಬಂದು ಜಿತಾ ನಾಡಿ ಅಂತ. 14 ನಾಡಿಗಳನ್ನ ಹೆಸರುಗಳನ್ನ ಕೊಡ್ತಾ ಇದ್ದಾರೆ ಅವರು. ಐ ಆಮ್ ಜಸ್ಟ್ ಲಿಸ್ಟಿಂಗ್ ಇಟ್ ಅಷ್ಟೇ. ಸೊ ಜಿತಾ ನಾಡಿ ಅಂತ ಇದು ಸಂಕಷ್ಣ ಒಡೆಯರ್ ಕಾಮೆಂಟಲ್ಲಿ ಇದೆ. ಜಿತಾ ನಾಡಿ ಅಂತ ಇದೆ. ಈ ಜಿತಾ ನಾಡಿ ಮೂಲಕವಾಗಿ ಏನ್ ಕೊಡುತ್ತೆ ಅಂದ್ರೆ, ನಮ್ಗೆ ಒಳಗಿಂದ ಒಳಗೆ ಧೈರ್ಯ ಬರಬೇಕು. ಒಳ್ಳೆ ಕೆಲಸಗಳು ಇದು ಮಾಡ್ಲಕ್ಕೆ ಧೈರ್ಯ ಬರಬೇಕು, ಆತ್ಮವಿಶ್ವಾಸ ಬರಬೇಕು. ಆ ಒಂದು ಸ್ಟ್ರೆಂತ್ ಬರಬೇಕು ನಮ್ಗೆ. ಆ ಆತ್ಮವಿಶ್ವಾಸ ಧೈರ್ಯ ಕೊಡೋದು ಇದು ಜಿತಾ ನಾಡಿ ಅಂತ. ಇದು ಎಲ್ಲಿ ಬರುತ್ತೆ ನಮ್ಗೆ ಅಂದ್ರೆ, ಇದು ನಮ್ಗೆ ಮೂಗನ್ನ ಪ್ರವೇಶ, ನಾಶ ಪ್ರವೇಶ, ಮೂಗನ್ನ ಅದು ಪ್ರವೇಶ ಮಾಡ. ಈ ನಾಡಿ ಯಾವ ಇಂದ್ರಿಯಕ್ಕೆ ಪ್ರವೇಶ ಮಾಡುತ್ತಂತ, ಬಂದಾಗ ನಮ್ಗೆ ಧೈರ್ಯ ಬರುತ್ತಂತ. ಆಮೇಲೆ ನೆಕ್ಸ್ಟ್ 3ನೇದು ಬಂದು ಸೌಮ್ಯ ನಾಡಿ ಅಂತ ಹೇಳ್ತಾರೆ. ಆ ಹೆಸರು ಹೇಳೋ ತರ ನಮ್ಗೆ ಸ್ವಲ್ಪ ಶಾಂತಿ, ಒಂದು ನಮ್ಮ BP ಎಲ್ಲ ಸ್ವಲ್ಪ ಇದಾಗತ್ತಲ್ಲ, ಶಾಂತಿ ಬರುತ್ತೆ. ಯು ಆರ್ ಏಬಲ್ ಟು ಟೇಕ್ ಇಟ್ ಇನ್ ಅ ನೈಸ್ ವೇ. ಅದಕ್ಕೆ ಶಾಂತಿ ಉತ್ಪತ್ತಿ ನಮ್ಮಲ್ಲಿ, ಒಂದು ಪೀಸ್ ಆರ್ ತೃಪ್ತಿ ಆರ್ ಇಟ್ ಕ್ಯಾನ್ ಬಿ ಲೌಕಿಕ ಅಲೌಕ ಮೋಸ್ಟ್ಲಿ ಅಲೌಕಿಕವೇ ಹೇಳ್ತಾರೆ ಅವರು. ಬಟ್ ಲೌಕಿಕವೂ ತಗೋಬಹುದು ನಾವು, ಬೇಕಲ್ಲ. ಮನಸ್ಸು ಪಟ್ಟಬಾಗದೇ ಇದ್ರೆ ವಿಷಯಗಳು ಗ್ರಹಣ ಆಗತ್ತೆ. ಸೊ ಸೌಮ್ಯ ನಾಡಿ ಅಂತ ಹೇಳ್ತಾರೆ. ಇಲ್ಲಿ ಶಾಂತಿ ಎಂಬುದು ಈ ಉತ್ಪತ್ತಿ ಇದು ಎಲ್ಲಿ ಪ್ರವೇಶ ಆಗತ್ತೆ ಅಂದ್ರೆ,
ಜಿಹ್ವೆಯಲ್ಲಿ ಪ್ರವೇಶ ಆಗತ್ತಂತ. ಅದೇ ಹೇಳ್ತೀವಲ್ಲ, ನಾವು ಮಾತಾಡೋ ಧ್ವನಿಯಿಂದಲೇ ಎಷ್ಟು ಅಂತ ಯು ಕ್ಯಾನ್ ಗಾಜ್ ಅಂತ ಹೇಳ್ತೀವಿ. ಬಟ್ ದಟ್ ಇಸ್ ನಾಟ್ 100% ಒಳಗೆ ಇದ್ದು ಯು ಕ್ಯಾನ್ ಪ್ರಾಕ್ಟೀಸ್ ಅಂಡ್ ಟಾಕ್ ಇಟ್ ಆಲ್ಸೋ ವಿತೌಟ್ ಆಟ್ ಇಟ್ ಯು ಆರ್ ವೆರಿ ಕಾಮ್ ಅಂತ. ಅದು ಎಲ್ಲ ಪೂರ್ತಿಯಾಗ ಆ ಜಿಹ್ವೆಯನ್ನ ಪ್ರವೇಶ ಮಾಡುತ್ತೆ ಸೌಮ್ಯ ಅಂಬೋದು. ಆಮೇಲೆ ಇನ್ನೊಂದು ನಾಡಿ ಬಂದು ಮೋಹನಾಡಿ ಅಂತ ಹೇಳ್ತಾರೆ. ಇದು ಮೋಹ, ಮೋಹನಾಡಿ ಅಂದ್ರೆ ಮೋಹ ಮಾಡತ, ಮೋಹ ಜನಕ. ಮೋಹವನ್ನ ನಮ್ಗೆ ಎಲ್ಲಿ ಮೋಹ ಅಂದ್ರ ಸಿಮಿಲರ್ ಟು ಭ್ರಮೆ ತರ. ಮೋಹ ಅಂದ್ರೆ ಡೆಲ್ಯೂಡ್ಸ್. ಮೋಹ ಏನೋ ಒಂದು ವಿತೌಟ್ ಎನಿ ಬೇಸ್, ನಮ್ಮ ಅಭಿಮಾನದಿಂದ ಬರುವಂತದ್ದು ಈ ಮೋಹ. ಮೋಹನಾಡಿ ಏನ್ ಮಾಡತ್ತೆ ಅಂದ್ರೆ ಇದು ಮೋಹ ಜನಕ. ಇದು ಬಂದು ತೊಗೀಂದ್ರಿ ಅಂದ್ರೆ ಇಡೀ ತೊಕ್ಕ, ಇಡೀ ನಮ್ಮ ಹೆಸ್ತ ಹೊಟ್ಟ, ಇದು ತೊಗೀಂದ್ರಿಯಕ್ಕೆ ಪ್ರವೇಶ ಮಾಡತ್ತೆ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಬಂದು ಆ ವೇಸ್ ಕುಮಾರನಾಡಿ ಅಂತ. ಕುಮಾರನಾಡಿ ಅಂದ್ರೆ ಕುಮಾರ ಅಂದ್ರೆ ನಮಗೆ ಸಂತಾನ, ಸಂತಾನ ಸಂತಾನ ಎರಡು ರೀತಿಯಾಗ ತಗೊಳ್ಬೇಕು ಕುಮಾರನಾಡಿ. ಸೊ ಈ ಸಂತಾನ ಬಂದು ನಮ್ಗೆ ಸಂತಾನ ಇಚ್ಛೆ ಬರುತ್ತೆ. ಇದು ಎರಡು ಎರಡು, ಒಂದು ಸಂತಾನ ಇಚ್ಛೆ ಅಂದ್ರೆ ಮಕ್ಕಳು, ಇದು ಕೆಳಗಿನ ಲೆವೆಲ್ಲಿ ಮಕ್ಕಳು ಅದು ಇದು. ಒಂದು ಇನ್ನೊಂದು ಸಂತಾನ, ಸಂತಾನ ಅಂದ್ರೆ ನಮ್ಗೆ ಆ ಒಂದು ನಮ್ಗೆ ಇನ್ನು ಇನ್ನು ವಿಷಯಗಳು, ಸಂತಾನ ಜ್ಞಾನದ ಅಭಿವೃದ್ಧಿ ನಮ್ಗೆ ನಮ್ಗೆ ಬೆಳೆಯೋದು. ಅದು ಬೆಳೆಯುವಂತ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ಪ್ರಕೃಷ್ಟವಾಗಿ ನಮ್ಮಿಂದ ಹುಟ್ಟಿ ಬರುವಂತ, ಒಳಗಿಂದ ಹೊರಗೆ ಬರುವಂತ ಆ ಸಂತಾನ ಅಂದ್ರೆ ಜ್ಞಾನ ಅಂತಾನು ಅರ್ಥ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕುಮಾರನಾಡಿ ಅಂತ ಹೇಳಿ ವಾಕ್ಕೇಂದ್ರಿಯವನ್ನ ಪ್ರವೇಶ ಮಾಡುತ್ತ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಸಂತಾನ ಅಂತ ಲೌಕಿಕದಲ್ಲಿ ತಗೋಬೇಕು ಅಂದ್ರೆ ನಮ್ಗೆ ಗೊತ್ತಲ್ಲ. ನಾವು ಇದು ನೋಡಿದೀವಿ, ಏನು ಜೀವ ಹೋಮ ಪ್ರಕರಣ ಅದೇ 6ನೇ ಸಂಧಿಯಲ್ಲಿ ಬಂದಾಗ ಅಲ್ಲಿ ಬಂತಲ್ಲ, ಅಲ್ಲಿ ಪುರುಷನಲ್ಲಿ ಪ್ರವೇಶ ಮಾಡುವಾಗ ವಾಕ್ ಸಮಿತೆ, ಆ ಪ್ರಾಣ ಧೂಮ, ಆಮೇಲೆ ಜಿಹ್ವ ಅರ್ಚಿಂತ, ಈ ಒಂದು ಜ್ಞಾನೇಂದ್ರಿಯವನ್ನ ಹೇಳುವಾಗ ಅಲ್ಲಿ ಅಲ್ಲಿ ವಾಕ್ ಅಂತ ಅಲ್ಲಿನೂ ಬರುತ್ತಲ್ಲ. ಸೊ ಈ ಕಂತಿ ಟೇಕ್ ಇಟ್ ಸಂತಾನ ಇಚ್ಛೆ ಆಗ್ಬೋದು, ವಾಕ್ ಮೂಲಕ ಶುರು ಆಗುತ್ತೆ ಅಂತ ಅಲ್ಲಿ ನಮ್ಗೆ ಪಂಚಮಹಾಯಜ್ಞದಲ್ಲಿ ಅಲ್ಲಿ ಹೇಳಿದ್ದಾರೆ. ಸೊ ಅದನ್ನ ತಗೊಳ್ಳೋದು. ಆಮೇಲೆ ಮೃತನಾಡಿ ಅಂತಿದೆ. ಮೃತನಾಡಿ ಎಂಬುದು ಇದು ಮೃತನಾಡಿಗೆ ಏನ್ ಹೇಳ್ತಾರಂದ್ರೆ ಮರಣ ಇಚ್ಛೆ ಅಂತ ಹೇಳ್ತಾರೆ. ಮರಣ ಇಚ್ಛೆ ಅದು ಯಾವಾಗ ಅಂದ್ರೆ ಅದು ಸರಿಯಾಗಿ ಅರ್ಥ ಆಗಿಲ್ಲ ನಮ್ಗೆ. ಮೃತನಾಡಿ ಅಂದ್ರೆ ಮರಣ ಇಚ್ಛೆ ಅಂತ ಕೊಟ್ಟು ಅದು ಬಂದು ಸಾಯಬೇಕು ಅಪ್ಪೋ ಇಚ್ಛೆಯೋ ಅದು ಹೇಗೆ ಅಂತ ಗೊತ್ತಿಲ್ಲ. ಕೊನೆಯ ಕಾಲದಲ್ಲಿ ಬರುವಂತದ್ದ ಇಲ್ಲ ಮರಣ ಇಚ್ಛೆ ಅಂದ್ರೆ ವಿಪರೀತವಾಗಿ ಈ ತರ ಹೋಗೋದಿಕ್ಕೇನು. ಮರಣ ಅಂದ್ರೆ ಬರೀ ದೇಹದ ಸಾವು ಅಂತ ಮಾತ್ರ ಇಲ್ಲ, ಮರಣ ಅಂದ್ರೆ ಜ್ಞಾನವನ್ನ ಕಳ್ಕೊಳ್ಳೋದು. ಕಾಮದಿಂದ ಕ್ರೋಧ ಅದು ಹೇಳುವಾಗ ಆ ಜ್ಞಾನವೇ ಯಾವ್ದು ಸರಿಯಾಗಿ, ಇವಾಗೇನೋ ಹರಿಕತಾಂಸಾರ ಹೇಳ್ತಾ ಇದ್ದೀವಿ ಎಲ್ಲ ಸರಿ ಇದು ಅಂತ ತಿಳ್ಕೊಳ್ತೀವಿ. ಹೂ ನೋಸ್ ಆಫ್ಟರ್ ಸೋಮಯ್ಯ ವಿರುದ್ಧ ಹೋಗ್ಬೋದು, ಅದೇ ಮರಣ ಇಚ್ಛೆ. ಇದೆಲ್ಲ ಬೇಡ, ಪೀಪಲ್ ರಿವೋಲ್ಟ್ ಅಂಡ್ ಗೋ ಅವೇ. ಹೊರಗೆ ಒಂದು ಗುರು ಪರಂಪರಾ ಪ್ರಾಪ್ತ ಜ್ಞಾನ ಮತ್ತು ನಮ್ಮ ಕರ್ಮಕ್ಕೆ ಅನುಗುಣ ಇಲ್ಲದ್ರೆ ಅದು ಹೋಗ್ಬೋದು, ಅದು ಮರಣ ಇಚ್ಛೆ. ಅದು ಹಾಗೇನು ತಗೋಬಹುದು, ಮರಣ ಇಚ್ಛೆ ಹಸ್ತ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಸತ್ಯನಾಡಿ. ಈ ಸತ್ಯನಾಡಿ ಆಸ್ ದ ನೇಮ್ ಸೇಸ್ ಸತ್ಯ, ಸಮಥಿಂಗ್ ನಮ್ಮಲ್ಲಿ ಆ ಸ್ಫುರಣೆ ಆಗಬೇಕು. ಸತ್ಯ ಇದು ಸಮಥಿಂಗ್ ಇನ್ಸೈಡ್ ಟೆಲ್ಸ್ ಇದು ಸರಿಯಲ್ಲ, ಇದು ತಪ್ಪು ಅಂತ ಒಂದು ಇನ್ನರ್ ವಾಯ್ಸ್ ಅಂತ ಹೇಳ್ತೀವಲ್ಲ, ವಾಯುದೇವರು ಹೇಳ್ತಾರೆ ನಮ್ಮ ಒಳಗಿಂದ. ಅದಕ್ಕೆ ಸತ್ಯನಾಡಿ ಎಂಬುದು ಸತ್ಯದ. ಅದು ಹೇಗೆ ಬರುತ್ತೆ ಅಂದ್ರೆ ಈ ಸತ್ಯನಾಡಿ ಅದು ಎಲ್ಲಿ ಪ್ರವೇಶ ಮಾಡುತ್ತೆ ಅಂದ್ರೆ ಪಾದವನ್ನ ಪ್ರವೇಶ ಮಾಡುತ್ತಂತ, ಕಾಲನ್ನ ಪಾದೇಂದ್ರಿಯವನ್ನ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸುಮಧ್ಯನಾಡಿ ಅಂತ ಹೇಳ್ತಾರೆ. ಇನ್ಬಿಟ್ವೀನ್ ಸುಮಧ್ಯನಾಡಿ ಅಂತ. ಆ ನಾಡಿ ಏನ್ ಮಾಡುತ್ತೆ ಅಂದ್ರೆ ಅದು ಬಂದು ಗುದೇಂದ್ರಿಯವನ್ನ ಪ್ರವೇಶ ಮಾಡಿ ಮಿಶ್ರವಾಗಿ ಎಲ್ಲವೂ ಒಂದು ಅದು ಹೇಳ್ತಾರೆ ನಿಯೋ ವೇದಾಂತ ಅದ ಎಲ್ಲವೂ ಅಂತ ಮಿಶ್ರವಾಗಿ ಹೇಳೋದು ಈ ತರದನ್ನ ಕೊಡುತ್ತೆ. ಮಿಶ್ರ ಜ್ಞಾನವನ್ನ ಬುಧ ಪ್ರವೇಶದಿಂದ ಅದು ಕೊಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ನಮ್ಗೆ ಬಂದು ಮಾನಾಶ ಅಂತಂದ್ರೆ ಮಾನಾಶ ಈ ನಾಡಿ ಏನು ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಅದು ಬಂದು ನಮ್ಗೆ ಚಕ್ಷು ಇಂದ್ರಿಯವನ್ನ ಪ್ರವೇಶ ಮಾಡುತ್ತಂತೆ. ಇದು ಏನ್ ಇಂಪಾರ್ಟೆಂಟ್ ಆಗಿ ಮಾಡುತ್ತೆ ಅಂದ್ರೆ ಉಪಾಸನೆ ಅಂದ್ರೆ ಎಲ್ಲಾ ಲೆವೆಲ್ಲಿ ಉಪಾಸನೆ ಅಂದ್ರೆ ಸೇವೆ ಎಂಬು ಗುರು ಹಿರಿಯರಿಗೆ ಮಠಕ್ಕೆ ಹೋಗಿ ಸೇವೆ ಮಾಡೋದು, ಗುರು ಹಿರಿಯರಿಗೆ ನಮ್ಗಿಂತ ಮೇಲೆ ಇರುವವರಿಗೆ ಮಾಡೋದು ಉಪಾಸನೆ. ಉಪಾಸನೆ ಅಂದ್ರೆ ಹತ್ತಿರ ಇದ್ದು ಮಾಡಿಸೋದು,
ಅದು ಒಂದು ಉಪಾಸನೆ. ಇನ್ನೊಂದು ನಮ್ದೇ ಉಪಾಸನೆ ಅಂತ ಚಿಂತನಾ ರೂಪ ಅಂತ ಹೇಳ್ತೀವಿಲ್ಲ, ಅದನ್ನು ತಕೋಬಹುದು. ಇದು ಬಂದು ನಮ್ಮ ಚಕ್ಷುಸಿಂದ್ರಿಯವನ್ನ ಪ್ರವೇಶ ಮಾಡಿದ ಮಾನಾಶನಾಡಿ ಅಂತ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬಂದು ನಾಶಿ ಅಂತ ಒಂದು. ಈ ನಾಶಿ ಅಂದ್ರೆ ಇದು ಏನಂದ್ರೆ ಇದು ವಿಚಿತ್ರವಾಗಿದೆ. ನಾಶಿ ಎಂಬುದು ಇದು ಭೋಗಕ್ಕೆ, ಭೋಗ ಲೌಕಿಕ ಭೋಗಕ್ಕೆ ಇದನ್ನ ಹೇಳ್ತಾರ. ಇದು ಏನಂದ್ರೆ ಈವನ್ ನಮ್ಗೆ ಬರುತ್ತಲ್ಲ ಕಣ್ಣಿಗೆ ವಯಂದದಲ್ಲಿ ಅದೇ ಹೊರವಾಗಿ ಬರುತ್ತಲ್ಲ ಹಾಗೆ ತಿನಿಸು. ತಿನಿಸು ಬಂದಾಗೆ ಅದನ್ನ ಇದು ಮಾಡಿದ್ರೆ ನಮ್ಗೆ ಕೈಯಿಂದ ಸವರ್ಸಿದ್ರೆ ಒಂದು ಭೋಗ ಬರುತ್ತಲ್ಲ ಅಂದ್ರೆ ಮೇಲಿಂದ ಮೇಲೆ ಬರುವಂತ ಭೋಗ. ಅದಕ್ಕೆ ಹೇಳ್ತಾರೆ ಸ್ತ್ರೀ ಭೋಗ ಸ್ತ್ರೀ ಪುರುಷ ಭೋಗ ಏನೋ ಲೌಕಿಕ ಭೋಗಗಳು ಮಾಡುವಾಗ ಅದೇ ಅಂತ ಒಂದು ಬಂದ್ಬಿಡುತ್ತಲ್ಲ ಹಾಗೆ ಅದು ಒಂದು ನಾಶಿ ನಾಡಿ ಅಂತ ಹೇಳ್ತಾರೆ. ಆಮೇಲೆ ಉಳಿದದ್ದು ಬರೋದು ಹೈಯರ್ ಲೆವೆಲ್ ಶಿರಾನಾಡಿ ಅಂತ ಹೇಳ್ತಾರೆ. ಶಿರಾನಾಡಿ ಎಂಬುದು ಇದು ಏನು ಮಾಡುತ್ತೆ ಅಂದ್ರೆ ಮನಸ್ಸನ್ನ ಪ್ರವೇಶ ಮಾಡುತ್ತಂತೆ. ಶಿರ ತಲೆ ಅದು ಶಿರಾನಾಡಿ ಅಂದ್ರೆ ಮನಸ್ಸು. ಜ್ಞಾನೇಂದ್ರಿಯದಲ್ಲಿ ಮುಖ್ಯವಾಗಿ ಎಲ್ಲವೂ ಪ್ರಾಸೆಸ್ ಮಾಡುವ ಸಿಪಿಯು ತರ ಮನಸ್ಸು. ಆ ಮನಸ್ಸನ್ನ ಪ್ರವೇಶ ಮಾಡಿ ಸಂಭೋಗ ಅಂದ್ರೆ ಆ ಒಂದು ಚಂದಾಗೆ ಸಮ್ಯಕ್ ದೇವರ ಸಂಬಂಧ ಭಗವಂತ ಇಲ್ಲಿ ಭಗವಂತನ ಜೊತೆಯಲ್ಲಿ ಇದ್ದು ಸಂಭೋಗ ದೇವರಿದ್ದಾನ ಅಂಬೋ ಇಬ್ಬೋಗ. ಆ ಸಂಭೋಗ ಲೌಕಿಕವಾಗಿ ತಕೋಬಹುದೇನೋ, ಅವಾಂತರವಾಗಿ ಅದು ತಕೋಬಹುದು. ಬಟ್ ಸಂಭೋಗ ಕ್ರಿಯ ಅದಕ್ಕೆ ಏನೇನು ಭೋಗ ಮಾಡಬೇಕು ಅದನ್ನ ಚಂದಾಗೆ ದೇವರು ಕೊಟ್ಟ ತೇನ ತೆತ್ತೇನ ಉಂಜೀತ. ದೇವರು ಏನೇನು ನಮ್ಗೆ ಇವತ್ತು $1,000,000 ಕೊಡ್ತಾನೆ ಅನ್ಕೊಳ್ಳಿ, ಇದು ದೇವರು ಕೊಟ್ಟದ್ದು ಅಂತ ಚಂದಾಗೆ ಸಂಭೋಗ ಒಳ್ಳೆ ರೀತಿಯಿಂದ ಭೋಗ ಮಾಡ. ಅದು ತಪ್ಪಲ್ಲ, ಸಾಧನೆಗೆ ಅಡ್ಡಿಯಾದ್ರೆ ತಪ್ಪು. ಸಾಧನೆಗೆ ಅಡ್ಡಿಯಾಗದ ಸಂಪತ್ತು ನಮಗೆ ಅದು ನಮ್ಗೆ ಶ್ರೇಯಸ್ಸಿಗೆ ಕಾರಣ ಆಗತ್ತೆ. ಸೊ ಅದಕ್ಕೆ ಶಿರಾನಾಡಿ ಅಂತ ಹೇಳ್ತಾರೆ. ಆಮೇಲೆ ಅಸುರ ನಾಡಿ ಅಂತ ಹೇಳ್ತಾರೆ. ಅಸುರ ನಾಡಿ ಎಂಬುದು ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆಸ್ ನೇಮ್ ಸೇಸ್. ಅಸುರ ಅಂದ್ರೆ ಅಸುರ ಅಂದ್ರೆ ಹೇಳುವಾಗ ಇಂದ್ರಿಯಗಳಲ್ಲಿ ಇರುವಂತದ್ದು, ಮತ್ತು ಅಲ್ಲಿ ಇಂದ್ರಿಯಗಳ ಮುಖ್ಯವಾಗಿ ದೈತ್ಯರ ಸ್ವಲ್ಪ ಕಾಟ. ಇದು ಏನಾಗತ್ತೆ ಅಂದ್ರೆ ದಿಸ್ ಅಸುರ ಅಂಬುದು ಯಾಕೆ ಹೇಳ್ತಾರಂದ್ರೆ ಇದು ಇಲ್ಲಿ ಕೂತ್ಕೊಳ್ಳೋದು ಮಾತ್ರ ಇಲ್ಲ ನಮ್ಮ ಮನಸ್ಸು, ಇದು ಮಾತ್ರ ಇಲ್ಲ, ಮನಸ್ಸು ಬುದ್ಧಿಯನ್ನೂ ಮೀರಿ ಅಹಂಕಾರದಲ್ಲಿ ಕೂತು ಬಿಡುತ್ತಂತ. ಅಹಂಕಾರದ ಅಲ್ಲಿ ಹೋಗಿ ಪ್ರವೇಶ ಮಾಡುತ್ತೆ ಅಂದ್ರೆ ಗಾಢವಾಗಿ ಕೂತ್ಕೊಂಡು ಬಿಡುತ್ತೆ. ನಾಟ್ ಜಸ್ಟ್ ರೆಸ್ಟ್ರಿಕ್ಟೆಡ್ ಟು ದಿಸ್ ಜನ್ಮ. ಇದಕ್ಕೆ ಏನ್ ಹೇಳ್ತಾರೆ ಸುರಾಪಾನ ಅಂತ ಹೇಳ್ತಾರೆ. ಸುರಾಪಾನ ಅಂದ್ರೆ ಬರೀ ಕುಡಿತಾರಲ್ಲ ಅದು ಅಂತೂ ಒಂದು, ಬಟ್ ಮುಖ್ಯವಾದ ಸುರಾಪಾನ ಏನು ಅಂದ್ರೆ ಸುಷ್ಟು ರಮಣತ್ವಾದ್ ಭಗವಂತ ಸುರ. ಅವನನ್ನ ಪಾನ ಮಾಡೋದು ಅಂದ್ರೆ ನಾನೇ ದೇವರು, ದೇವರು ಇಲ್ಲ ಅಂದ್ರೆ ಅದು ಅದು ಇವಾಗ ದೇವರು ಅದರ್ ರಿಲಿಜನ್ ಡೆಪೋಸಿಟ್ ಗಾಡ್ ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಡಿದ್ದಾರೆ, ಕೆಟ್ಟದ್ ಮಾಡಿದ್ರೆ ದೇವರಿಲ್ಲ ಅಂತಾರೆ. ಅಂಥದ್ದವ್ರನ್ನ ಹೇಳಲ್ಲ, ಈ ಅಗ್ನಾಸ್ಟಿಕ್ ಪೀಪಲ್ ಇವಾಗಿರುವಂತ ನಾಸ್ತಿಕರನ್ನ ಇಲ್ಲಿ ಹೇಳ್ತಾ ಇಲ್ಲ. ಸ್ವರೂಪಭೂತವಾಗಿ ಇರುವಂತದ್ದು ಚಂದಾಗ ತಿಳ್ಕೊಂಡು ದೇವರಿಲ್ಲ ಅಂತ ಅದನ್ನ ಮಾಡೋರು. ಸೊ ಅದು ಒಂದು ಅಹಂಕಾರ ವೃತ್ತಿ ಅಲ್ಲಿ ಹೋಗಿ ಚಂದಾಗೆ ಕೂದು ಬಿಡತ್ತಂತ. ಇದು ಅಸುರ ನಾಡಿ. ಅದು ದ್ವಾರ ಆ ಇಚ್ಛೆ ಅದು ಇಲ್ಲಿ ಒಂದೊಂದು ಹೇಳೋದು ಇಚ್ಛೆ ಹುಟ್ಟಿಸೋದು. ಇಚ್ಛೆ ಹುಟ್ಟಿ ಆಮೇಲೆ ಪ್ರವೃತ್ತಿ ಆಗತ್ತೆ, ಜ್ಞಾನದಿಂದ ಪ್ರವೃತ್ತಿ ಆಗುತ್ತೆ. ಆಮೇಲೆ ಸೂರ್ಯನಾಡಿ, ಇದು ತುಂಬಾ ಮುಖ್ಯವಾದದ್ದು ನಮ್ಗೆ. ಸೂರ್ಯನಾಡಿ ಸೂರ್ಯನಾಡಿ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಸೂರ್ಯ ಮೂಲಕ ಬರೋದು ನಮ್ಗೆ ಬೆಳಕು. ಸೊ ಬೇಸಿಕಲಿ ತಿಳುವಳಿಕೆ. ಇದು ಏನು ಇಚ್ಛೆ ಅಂದ್ರೆ ತಿಳುವಳಿಕೆ ಬರುತ್ತೆ ಅಂದ್ರೆ ತಿಳ್ಕೋಬೇಕು ಎಂಬ ಇಚ್ಛೆ ಬೇಕಲ್ಲ. ಏನೋ ಹೋಗಿ ಕೂತ್ಕೊಂಡು ಪುಣ್ಯ ಬರುತ್ತೆ ಏನೋ ಕೇಳೋದಿಲ್ಲ, ಅದನ್ನ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನ ಮಾಡಬೇಕು, ತಿಳಿದು ಮಾಡಬೇಕು, ತಿಳ್ಕೋಬೇಕು, ತಿಳಿದು ಮಾಡಬೇಕು. ಹೀಗಿರೋದು ಅದು ಸೂರ್ಯನಾಡಿ ಅಂತ ಹೇಳ್ತಾರೆ. ಇದಕ್ಕೆ ಬುದ್ಧಿಗೆ ಸಂಬಂಧ, ಬುದ್ಧಿಯಲ್ಲಿ ಹೋಗಿ ಇದು ಕೂತ್ಕೋಬೇಕಂತ. ಬುದ್ಧಿಯಲ್ಲಿ ಕೂತ್ಕೊಂಡ್ ಬಿಟ್ರೆ ಇಟ್ ಬಿಕಮ್ಸ್ ವಿದ್ಯೆ ತಾನೆಂದೆನಿಸಿಕೊಂಬನು ಅಂತ ಅಲ್ಲಿ ಬರುತ್ತಲ್ಲ, ಅಲ್ಲಿ ಬುದ್ಧಿಯಲ್ಲಿ ಹೋಗಿ ಇದು ಕೂತ್ಕೋಬೇಕಂತ. ಅದಕ್ಕೆ ಸೂರ್ಯನಾಡಿ ಅಂತ ಹೇಳ್ತಾರೆ. ಇದು ಇನ್ನೂ ಸ್ಥಿರ ಆದಾಗ ಭಾಸ್ವತಿ ಅಂತ ಹೇಳ್ತಾರೆ. ಭಾಸ್ವತಿ ಎಂಬ ರೂಪ ಲಕ್ಷ್ಮೀ ರೂಪವನ್ನು ಹೇಳ್ತಾರೆ. ನಾವು ಮತಕನ್ಯಾಸ ಮಾಡುವಾಗ ನಮ್ಮ ಕಿರುನಾಳಿಗೆ ಅಲ್ಲಿ ಮೇಲೆ ಬರುವಾಗ ಅರ್ಧ ಗರ್ಭ ಅಂತ ಬರುವಾಗ ಅಲ್ಲಿ ಇದನ್ನು ಹೇಳ್ತಾರೆ. ಭಾಸ್ವತಿ ಎಂಬ ಲಕ್ಷ್ಮೀ ರೂಪವಿದೆ, ಅಫ್ಕೋರ್ಸ್ ಎಲ್ಲದಕ್ಕಿಂತ ಲಕ್ಷ್ಮೀ ರೂಪ ಇದೆ. ಸೊ ಈ ಭಾಸ್ವತಿ ಎಂಬ ನಾಡಿಯಿಂದ ಏನಾಗತ್ತೆ ಅಂದ್ರೆ ಈ ತಿಳುವಳಿಕೆ ಚಂದಾಗಿ ಹೋಗಿ ಚಿತ್ತದಲ್ಲಿ ಹೋಗಿ ಕೂತ್ಕೊಂಡ್ಬಿ, ಚಿತ್ತದಲ್ಲಿ ಬರಬೇಕು ಆನಂದ ಈವ ಅಂತಲ್ಲಿ ದಾಸರು ಹೇಳ. ಚಿತ್ತದಲ್ಲಿ ಕೂತ್ಕೊಂಡ್ರೆ ಯಾರು, ಯಾಕೆಂದ್ರೆ ಚಿತ್ತ ಅಂಬುದು ಚತುರ್ಮುಖನ ಪೋರ್ಟ್ಫೋಲಿಯೋ ಆಗ್ಬಿಡತ್ತೆ ಅಲ್ಲಿ ಅಸುರದೇ. ಸುಷುಮ್ನ ನಾಡಿಗೇನೋ ನಾವು ಸೇರಿದಾಗ ಅಲ್ಲಿ ಅಸುರರು ಏನೇನು ಏನು ಮಾಡುವ ಇಟ್ ಇಸ್ ಎಚ್ಡ್ ದೇವತೆಗಳೆಲ್ಲರಿಗೆ ಎಲ್ಲರಿಗೂ ಚಿತ್ತದಲ್ಲೇ ಅದು ಇರುತ್ತೆ. ಸೊ ಆ ಚಿತ್ತದಲ್ಲಿ ಕೂತ್ಕೊಳ್ಳೋದು. ಸೊ ತಿಳುವಳಿಕೆ ಇಚ್ಛೆ ಅಂಡ್ ತಿಳುವಳಿಕೆ ಹ್ಯಾಪನ್ಸ್ ಇಚ್ಛೆಯಿಂದ ಪ್ರವೃತ್ತಿ ಇದು ಆಗತ್ತೆ. ಸೊ ಹೀಗೆ 14 ನಾಡಿಗಳು ಅದು ದ್ವಾರ. ಇಲ್ಲಿ ಹೇಳೋ ವಿಶೇಷ ಏನು, ಇಚ್ಛೆ ಸ್ಟಾರ್ಟಿಂಗ್ ಒನ್ ಇಚ್ಛೆಯಿಂದ ಇಟ್ ಫ್ಲೋಸ್ ಆಗತ್ತ ಅಂತ ಇದ್ದು ಸಂಕರ್ಷಣ ಒಡೆಯರು ಇದನ್ನ ಹೇಳ್ತಾರ. ಸೊ ಹೀಗೆ ದಿವಾರಾತ್ರಿಯೊಳಗೆ ಸೊ ಜೀವ ಅಖಿಲ ಜೀವರೊಳಗಿದ್ದು ಮೋಹಿಸುವ. ಸೊ ಮೋಹ ಕೊಡ್ತಾನೆ, ಈ ಮೋಹವನ್ನ ತೆಗಿತಾನೆ. ಯಾಕೆಂದ್ರೆ ಈ 14 ನಿಂದ ಇದು ಎಲ್ಲವೂ ಮಾಡ್ತಾನ ಅಂತ ಹೇಳೋ ಅಲ್ಲಿ ಕೃಷ್ಣಾರ್ಪಣ ನಾರಾಯಣ.